வந்தே வந்து சிகவ மகேந்திராதி விருந்தாரகேந்திரை வெக்கம் வியாப்தம் சுகுணகணதோ தேசதற்காலதஸ்ய பூதாவத்யம் சுகதிதிமயேர் மங்களைர் யுக்தமங்கை சானாக்கியன்னோ விததததிகம் பிரம்ம நாராயணாக்கியம் பூஷாரத்னம் புவனவலயஸ்ய கிலாச்சரியரத்னம் லீலாரத்னம் ஜலதிதுஹிதுஹிதுர்தேவதா மௌலிரத்னம் சிந்தாரத்னம் ஜகதி பஜதாம் சத்சரோஜஜ்ஜுரத்னம் கௌசல்யாயாலசத்து மமஹரன் மண்டலே புத்ரரத்னம் ஆபாதமௌலிபர்யந்தம் குருநாமாக்ருதிம் ஸ்மரேத் தேன விக்னாஃ ப்ரணஷ்யந்தி சித்யந்தி ச மனோரதாஃ ப்ரஹ்மருத்ராதி வந்தியம் த்வாம் பஜே வெங்கடநாயகம் நிவாரயஸ்வா நிஷ்டானி சாதயேஷ்டானி மாதவா. ஜனக ராஜா சதானந்த மகர்ஷிகளன்னு கேட்டானே, வாயுதேவரு சேசுதேவரிக்கு சமாதானப்படுத்திட்டு முந்தே நின்ன சன்னிதானம் இருத்தக்கந்த ஈ பர்வத்ததல்லி ವೈಕುಂಠಾಧಿಪತಿಯಾದ ವಿಷ್ಣು ಬಂದು ನೆಲೆಸ್ತಾನೆ ಅಂತ ಸಮಾಧಾನಪಡಿಸಿದ್ರು ಅಂತ ಹೇಳಿದ್ರಿ. ಯಾವ ಪ್ರಸಂಗದಲ್ಲಿ ಭಗವಂತ ವೈಕುಂಠವನ್ನು ಬಿಟ್ಟು ಈ ಭೂಲೋಕದಲ್ಲಿ ವೆಂಕಟಾಚಲ ಅಂತ ಪ್ರಸಿದ್ಧವಾದ ಈ ಪರ್ವತಕ್ಕೆ ಬಂದು ನೆಲೆಸಿದ? ಕಥಂ ನಾರಾಯಣ ಪ್ರಾಪ್ತ ಕಸ್ಮಾದ್ವಾ ಕಾರಣಾನ್ಮನೆ ತತ್ರ ಅಗತ್ಯ ಕೃತಂ ಕರ್ಮ ತನ್ಮಮಾಚತ್ವ ಭೂಸುರ. ಉತ್ತಮವಾದ ವೈಕುಂಠ ಲೋಕದಿಂದ ಭೂಲೋಕಕ್ಕೆ ಬಂದು ನೆಲೆಸಿ ಆ ಭಗವಂತ ಮಾಡಿದಂತಹ ಕರ್ಮ ಏನು ಅದನ್ನ ತಿಳಿಸ್ರಿ ಅಂತ ಕೇಳಿದಾಗ ಶತಾನಂದರು ಹೇಳ್ತಾ ಇದ್ದಾರೆ, ಪುರಾ ಪುರುಷಯ ಸರ್ವೇ ಕಶ್ಯಪಾದ್ಯಾ ಮುನೀಶ್ವರಾಃ ಸನ್ಮಖಂ ಜಾಹ್ನವಿ ತೀರೆ ಸಂತೋಷಾತ್ ಚಕ್ರಿರೇ ದ್ವಿಜಾಃ. ಹಿಂದೆ ದ್ವಾಪರ ಯುಗದಲ್ಲಿ ಎಲ್ಲ ಋಷಿಗಳು ಸೇರಿ ಗಂಗಾ ನದಿ ತೀರದಲ್ಲಿ ಒಂದು ದೊಡ್ಡ ಯಾಗ ಮಾಡ್ತಾ ಇರ್ತಾರೆ. ಆ ಯಜ್ಞಕ್ಕೆ ದೇವಋಷಿಗಳಾದಂತಹ ನಾರದ ಋಷಿಗಳು ಅಲ್ಲಿಗೆ ಬಂದು ಯಜ್ಞ ನಡೀತಾ ಇದ್ದಾಗ ಆ ಕಶ್ಯಪಾದಿ ಮುನೀಶ್ವರರನ್ನ ಪ್ರಶ್ನೆ ಮಾಡಿದರು, ನೀವು ಯಜ್ಞ ಮಾಡ್ತಾ ಇದ್ದೀರಿ, ಕೋಭುಂಕ್ತೆ ಯಜ್ಞ ಸುಫಲಂ ಕೋವಾಧ್ಯೇಯ ಸುರೋತ್ತಮ ಕೃತ ಯಜ್ಞ ಫಲಂ ಕಶ್ಯ ಕರ್ತ್ಯತೆ ಮುನಿಪುಂಗವಾಹ. ನೀವು ಮಾಡಿದಂತಹ ಈ ಯಜ್ಞ ಕರ್ಮವನ್ನ ಎಲ್ಲ ಮುಗಿದ ಮೇಲೆ ಕೊನೆಗೆ ಯಾರಿಗೆ ಸಮರ್ಪಣೆ ಮಾಡ್ತೀರಿ? ಬ್ರಹ್ಮಾರ್ಪಣ ಮಸ್ತು ಅಂತ ಬ್ರಹ್ಮದೇವರಿಗೆ ಮಾಡ್ತಿರೋ, ಕೃಷ್ಣಾರ್ಪಣ ಮಸ್ತು ಅಂತ ಕೃಷ್ಣನಿಗೆ ಮಾಡ್ತಿರೋ, ಶಿವಾರ್ಪಣ ಮಸ್ತು ಅಂತ ಶಿವನಿಗೆ ಮಾಡ್ತಿರೋ, ಯಾರಿಗೆ ಮಾಡ್ತೀರಿ? ಹೀಗೆ ನಾರದ ಋಷಿಗಳು ಕೇಳ್ತಾರೆ. ಅವರಿಗೆ ಗೊತ್ತಿತ್ತು ಯಾರಿಗೆ ಮಾಡಬೇಕು ಅಂತ. ಏನು ತೀರ್ಮಾನ ಆಗ್ತದೆ ನೋಡೋಣ, ಅದ್ರ ಬಗ್ಗೆ ವಿಶೇಷ ಜ್ಞಾನ ಬೇಕು ಅಂತ ಹಾಕಿ ಹೇಳಿದರು. ಕೆಲವು ವಿಷಯ ಗೊತ್ತಿದ್ರೂ ಕೂಡ ಹೆಚ್ಚೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಅಂತ ಪ್ರಶ್ನೆ ಮಾಡ್ತಾ ಇರ್ತಾರೆ. ಜ್ಞಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯವ ಅಂತ ಆ ದೃಷ್ಟಿಯಿಂದ ನಾರದ ಮಹರ್ಷಿಗಳು ಕೇಳ್ತಾರೆ. ಇತಿ ನಾರದ ವಾಕ್ಯಂತ ಶ್ರುತ್ವಾತೇ ಮುನಿಪುಂಗವಾ ಸಂಶಯಾರ್ಥಂ ಸಮಾಪನ್ನ ಕಥಮತ್ರ ವಿಚಾರ್ಯತಾಂ. ಹೀಗೆ ಮೂರು ದೇವತೆಗಳಲ್ಲಿ ಯಾರಿಗೆ ಸಮರ್ಪಣೆ ಮಾಡ್ತೀರಿ ಅಂತ ಪ್ರಶ್ನೆ ಕೇಳಿದ ಕೂಡಲೇ ಅವರಿಗೂ ಸ್ವಲ್ಪ ಜ್ಞಾನ ವಿಚಲಿತವಾಯಿತು, ಸಂದೇಹ ಬಂದಂತೆ ಅವರು ಕೂಡ ನಟಿಸಿ, ಹಾಗಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರಿಗೆ ಅರ್ಪಣೆ ಮಾಡೋದು ಅದನ್ನು ತೀರ್ಮಾನ ಮಾಡೋಣ ಅಂತ ಹೇಳಿ ಭೃಗು ಋಷಿಗಳನ್ನ ಕಳಿಸ್ತಾರೆ. ನೀವು ಮೂರು ದೇವತೆಗಳನ್ನ ಪರೀಕ್ಷೆ ಮಾಡಿ ಬನ್ನಿ, ಯಾರಿಗೆ ಇದನ್ನು ಸಮರ್ಪಣೆ ಮಾಡಬೇಕು. ಆಗ ಎಲ್ಲ ಋಷಿಗಳು ಸೇರಿ ಭೃಗು ಋಷಿಗಳನ್ನ ಕೇಳಿದ್ರು, ನೀವೇ ಹೋಗಿ ಪರೀಕ್ಷೆ ಮಾಡಿ ಬರಬೇಕು ಅಂತ ಭೃಗು ಋಷಿಗಳು ಹೊರಡ್ತಾರೆ. ಭೃಗು ಋಷಿಗಳನ್ನೇ ಯಾಕೆ ಕಳಿಸಿದ್ರು ಅಂತಂದ್ರೆ ಇದು ಸಾಧಾರಣ ಕೆಲಸ ಅಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರಿಗೂ ಯಜ್ಞ ಕರ್ಮವನ್ನ ಸಮರ್ಪಣೆ ಮಾಡಬೇಕು ಅಂತ ಆ ಮೂರು ದೇವತೆಗಳನ್ನ ಪರೀಕ್ಷೆ ಮಾಡೋದಿದೆಯಲ್ಲ, ಬಹಳ ಬಹಳ ದೊಡ್ಡ ಕೆಲಸ. ದೊಡ್ಡವರನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರದು ಅಂತ. ಅಂತಹದ್ದು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರಿಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನ ಪರೀಕ್ಷೆ ಮಾಡೋ ಜವಾಬ್ದಾರಿ ಭೃಗು ಋಷಿಗಳಿಗೆ ಬಿತ್ತು. ಅವರದನ್ನು ಒಪ್ಪಿಕೊಂಡ್ರು, ಸಮರ್ಥವಾಗಿ ಪರೀಕ್ಷೆ ಮಾಡಿ ಬಂದ್ರು. ಅವರಿಗೆ ಯಾವ ಬಲ ಈ ರೀತಿ ಪರೀಕ್ಷೆ ಮಾಡಬೇಕಾದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ವಿಭೂತಿ ಯೋಗದಲ್ಲಿ ಅಪ್ಪಣೆ ಕೊಡುತ್ತಾನೆ, ಮಹರ್ಷೀಣಾಂ ಭೃಗುರಹಂ ಅಂತ. ಮಹರ್ಷೀಣಾಂ ಭೃಗುರಹಂ, ಮಹರ್ಷಿಗಳ ಪೈಕಿ ಭೃಗು ಋಷಿಗಳಲ್ಲಿ ನನ್ನ ವಿಭೂತಿ ರೂಪ ಇದೆ ಅಂತ ಕೃಷ್ಣ ಹೇಳಿದ್ದ. ಪರಮಾತ್ಮನ ವಿಭೂತಿ ರೂಪ ಭೃಗು ಋಷಿಗಳಲ್ಲಿದ್ದರಿಂದ ಈ ಕಾರ್ಯ ಅವರಿಂದ ಸಾಧ್ಯವಾಯಿತು ಅಂತ ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ಸಾಧಾರಣ ಕೆಲಸ ಅಲ್ಲ ಇದು. ಆಗ ಭಗವಂತನ ವಿಭೂತಿ ರೂಪವುಳ್ಳಂತಹ ಭೃಗು ಋಷಿಗಳು ಅಲ್ಲಿಗೆ ಎಲ್ಲ ಮೂರು ಲೋಕದಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಇತಿ ತೇಷಾಂ ಮತೆ ಶ್ರುತ್ವ ಯಯೌ ಕಂಜಜ ಮಂದಿರಂ ತತ್ರ ದೃಷ್ಟ್ವ ಅಷ್ಟಬಾಹುಂತಂ ಸಾಕ್ಷಾತ್ ಬ್ರಹ್ಮಾಣಮಗ್ರಜಂ ಚತುರ್ಮುಖ ಮುದಾರಾಂಗಂ ಸರಸ್ವತ್ಯಾನುಸೇವಿತಂ. ಭೃಗು ಋಷಿಗಳು ನೇರವಾಗಿ ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ಚತುರ್ಮುಖ ಬ್ರಹ್ಮದೇವರ ಮಂದಿರಕ್ಕೆ ಪ್ರವೇಶ ಮಾಡ್ತಾರೆ. ಆವಾಗ ಚತುರ್ಮುಖ ಬ್ರಹ್ಮದೇವರು ಸರಸ್ವತಿ ದೇವಿಯ ಜೊತೆಗೆ ಸರಸ ಸಲ್ಲಾಪದಲ್ಲಿ ತೊಡಗಿರ್ತಾರೆ. ಅಲ್ಲಿ ಬ್ರಹ್ಮದೇವರ ಬಳಿ ಹೋಗಿ ಭೃಗು ಋಷಿಗಳು ಪಾತಯ ಮಾತಕಾಯಂ ಸ್ವಂಪುರತ ಕಂಜಜನ್ಮನಃ ಚತುರ್ಮುಖ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ತಾರೆ. ಭೃಗು ಋಷಿಗಳು ನಮಸ್ಕಾರ ಮಾಡಿದಾಗಲೂ ಚತುರ್ಮುಖ ಬ್ರಹ್ಮದೇವರಿಂದ ಯಾವ ರೀತಿಯಾದ ಉಪಚಾರ ದೊರೆಯಲಿಲ್ಲ, ಏನೂ ಪ್ರತಿಕ್ರಿಯೆ ಇಲ್ಲ. ಯಾರಾದರೂ ಮನೆಗೆ ಬಂದಾಗ ಬಂದವರನ್ನ ಆಗತ ಸ್ವಾಗತಂ ಬ್ರೂಯಾತ್, ಬಂದವರಿಗೆ ಸ್ವಾಗತ ಹೇಳಬೇಕು. ದೃಷ್ಟಿಂ ದದ್ಯಾತ್ ಮನೋದದ್ಯಾತ್ ವಾಚಂ ದದ್ಯಾತ್ ಸುಂದ್ರತಾಂ ಉತ್ಥಾಯ ಶಾಸನಂ ದದ್ಯಾತ್ ಏಷ ಧರ್ಮ ಸನಾತನ. ಬಂದವರಿಗೆ ದೃಷ್ಟಿಂ ದದ್ಯಾತ್ ದೃಷ್ಟಿ ಕೊಟ್ಟು ಮಾತಾಡಬೇಕು. ಮನೋದದ್ಯಾತ್ ಮನಃಪೂರ್ವಕವಾಗಿ ಮಾತಾಡಿಸಬೇಕು. ವಾಚಂ ದದ್ಯಾತ್ ಸುಂದ್ರತಾಂ ಯೋಗಕ್ಷೇಮ ವಿಚಾರಿಸಬೇಕು, ಒಳ್ಳೆ ಮಾತಾಡಬೇಕು. ಉತ್ಥಾಯ ಚ ಆಸನಂ ದದ್ಯಾತ್ ಬಂದಾಗ ಎದ್ದು ಆಸನ ಕೊಡಬೇಕು, ಕೂಡ್ರಿ ಅಂತನಬೇಕು. ಏಷ ಧರ್ಮ ಸನಾತನ. ಆದರೆ ಬಂದಂತಹ ಭೃಗು ಋಷಿಗಳನ್ನು ನೋಡಿ ನಮಸ್ಕಾರ ಮಾಡಿದ್ದನ್ನು ಕೂಡ ನೋಡಿ ಪತಿತಂತ ಭೃಗುಂ ದೃಷ್ಟ ನೋವಾಚ ವಚನಂ ನಿಧಿ ಬ್ರಹ್ಮದೇವರಿಂದ ಏನೂ ಉಪಚಾರ ಇಲ್ಲ, ಪ್ರತಿಕ್ರಿಯೆ ಇಲ್ಲ. ಆಗ ಭೃಗು ಋಷಿಗಳು ಯೋಚನೆ ಮಾಡಿದ್ರು, ತಮ್ಮತ್ವ ಕಿಂಚಿದ ಅಜ್ಞಾನಾತ್ ಅಪೂಜ್ಯಂ ಮಣಿಪುಂಗವ. ಇವರಲ್ಲಿಯೂ ಕೂಡ ಅಜ್ಞಾನ ಇದೆ, ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ ಬ್ರಹ್ಮದೇವರಿಗೆ ಅಂತ ಭೃಗು ಋಷಿಗಳು ಯೋಚನೆ ಮಾಡಿದ್ರಂತ. ಬ್ರಹ್ಮದೇವರಿಗೆ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲೇನು. ಸಾಧಾರಣ ಒಬ್ಬ ಮನುಷ್ಯನಿಗೆ ಗೊತ್ತಿರ್ತದೆ, ಒಬ್ಬ ಅತಿಥಿ ಮನೆಗೆ ಬಂದಾಗ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿರ್ತದೆ. ಭಗವಂತನ ವಿಭೂತಿ ರೂಪವುಳ್ಳಂತಹ ಭೃಗು ಋಷಿಗಳು ಬಂದಾಗ ಇಷ್ಟು ಕೂಡ ಸತ್ಕಾರ ಮಾಡಬೇಕು, ಬನ್ನಿ ಕೂಡ್ರಿ ಅಂತ ಹೇಳಬೇಕು ಅನ್ನುವಷ್ಟು ಬ್ರಹ್ಮದೇವರಿಗೆ ಗೊತ್ತಿಲ್ವೇ. ನೋವಾಚ ವಚನಂ ವಿಧಿ. ಯಾಕೆ ಹೇಳಲಿಲ್ಲ ಅಂತಂದ್ರೆ ಭಗವಂತನ ಸಂಕಲ್ಪಕ್ಕೆ ಅಧೀನರಾಗಿರ್ತಾರೆ ಬ್ರಹ್ಮದೇವರು ಕೂಡ. ಚತುರ್ಮುಖ ಬ್ರಹ್ಮದೇವರು ಕೂಡ ಅಜ್ಞಾನಾದಿಗಳನ್ನ ಪ್ರದರ್ಶನ ಮಾಡಲಿ ಅಂತ ಪರಮಾತ್ಮನ ಸಂಕಲ್ಪ. ಒಮ್ಮೊಮ್ಮೆ ಅಜ್ಞಾನ ಪ್ರದರ್ಶನ ಮಾಡ್ತಾರೆ ಬ್ರಹ್ಮದೇವರು, ಒಂದೊಂದು ಸಲ ಕೋಪವನ್ನ ಪ್ರದರ್ಶನ ಮಾಡ್ತಾರೆ, ಕಾಮ ಪ್ರದರ್ಶನ ಮಾಡ್ತಾರೆ. ಕಾಮ ಕ್ರೋಧ ಅಜ್ಞಾನ ಇದನ್ನೆಲ್ಲ ಪ್ರದರ್ಶನ ಮಾಡಿದ್ದು ಭಾಗವತದಲ್ಲಿ. ತಮ್ಮ ಮಗಳನ್ನೇ ಬ್ರಹ್ಮದೇವರು ಕಾಮಿಸಿದ್ರು ಅಂತ ಅನ್ನುವಂತಹ ಕಾಮ ಪ್ರದರ್ಶನ ಬರ್ತದೆ, ಅಜ್ಞಾನ ಪ್ರದರ್ಶನ ಮಾಡಿದ್ರು ಅಂತ ಉಂಟು. ಕೋಪಗೊಂಡ್ರು ಚಿತ್ರಮುಖ ಬ್ರಹ್ಮದೇವರು ಅಂತಲೂ ಭಾಗವತದಲ್ಲಿ ಬರ್ತದೆ. ಹೇಳಿದ ಮಾತನ್ನು ಸನಕಾದಿಗಳು ಕೇಳದೇ ಇದ್ದಾಗ ಕೋಪ ಬಂತಂತ. ಇದೆಲ್ಲ ಏನು ಕೋಪ ಅಜ್ಞಾನ ಯಾವುದೂ ಕೂಡ ಬ್ರಹ್ಮದೇವರಲ್ಲಿಲ್ಲ. ಆದರೂ ಕೂಡ ಭಗವಂತ ಅವರಿಗೆ ವಿಧಾನ ಮಾಡಿರ್ತಾರೆ, ನಿಮ್ಮ ಜ್ಞಾನದ ಮಹಿಮೆ ಲೋಕಕ್ಕೆ ಗೊತ್ತಾಗಬೇಕು, ಅದಕ್ಕೋಸ್ಕರ ನೀವು ಅಜ್ಞಾನಾದಿಗಳನ್ನು ಪ್ರದರ್ಶನ ಮಾಡ್ರಿ. ಪರಮಾತ್ಮನ ಇಚ್ಛಾ ಪ್ರಕಾರ ಭಗವಂತನ ಸಂಕಲ್ಪದಂತೆ ಬ್ರಹ್ಮದೇವರು ಅಜ್ಞಾನಾದಿಗಳನ್ನು ಪ್ರದರ್ಶನ ಮಾಡ್ತಾರೆ. ಯಾಕೆ ಅಂದರೆ ಮುಂದಿನ ಲೋಕದಲ್ಲಿ ಅಜ್ಞಾನ ಈ ಕ್ರೋಧ ಇವೆಲ್ಲ ಉಂಟಾಗಬೇಕು, ಅದಕ್ಕೋಸ್ಕರ ಪರಮಾತ್ಮನ ಆಜ್ಞಾ ಪ್ರಕಾರ ವಿಧಾನದ ಪ್ರಕಾರ ಮಾಡಿದವರಷ್ಟೇ. ಅವರಿಗೆ ನಿಜವಾಗಿಯೂ ಗೊತ್ತಿಲ್ಲ ಅಂತಲ್ಲ, ಇಂಥ ಕೆಲವು ದೋಷಗಳನ್ನು ಪ್ರದರ್ಶನ ಮಾಡಿದರೂ ಭಗವಂತನ ಸಾಕ್ಷಾತ್ಕಾರ ಪಡ್ಕೊಂಡಂತಹ ಬ್ರಹ್ಮದೇವರಿಗೆ ಏನೂ ಅದರಿಂದ ಪರಿಣಾಮ ಆಗುವುದಿಲ್ಲ ಅಂತ ತೋರಿಸಬೇಕಾಗಿದೆ ಜಗತ್ತು. ಪರಮಾತ್ಮನ ಸಾಕ್ಷಾತ್ಕಾರ ಒಂದ್ಸಲ ಆಗಿಬಿಟ್ರೆ ಬ್ರಹ್ಮ ಸಾಕ್ಷಾತ್ಕಾರ ಆದವರಿಗೆ ಇಂಥ ಉಪಚಾರ ಮಾಡದೇ ಇದ್ರೆ, ಮನೆಗೆ ಬಂದಾಗ ಉಪಚಾರ ಮಾಡದೇ ಇದ್ರೆ, ಅಥವಾ ಯಾರ ಮೇಲಾದರೂ ಕೋಪ ಮಾಡಿದರೆ ಕಾಮಕ್ರೋಧಾದಿಗಳನ್ನ ಅವರು ಪಡ್ಕೊಂಡ್ರೆ ಅದರಿಂದ ಅವರಿಗೆ ಯಾವ ಲೇಪವೂ ಕೂಡ ಆಗೋದಿಲ್ಲ. ಒಂದು ಸಲ ಪರಬ್ರಹ್ಮನಕ್ಕೆ ಸಾಕ್ಷಾತ್ಕಾರ ಆಯಿತು ಅಂದ್ರೆ ಅವರು ನಿರ್ಲಿಪ್ತರು. ಹೀಗೆ ಆ ಭಗವಂತನ ಸಾಕ್ಷಾತ್ಕಾರದಿಂದ ಎಂಥ ನಿರ್ಲಿಪ್ತತೆ ಬರ್ತದೆ, ಆಮೇಲೆ ಏನು ಅಪರಾಧಗಳು ನಡೆದರೂ ಕೂಡ ಅವರಿಗೆ ಅದರಿಂದ ಬಾಧಕ ಆಗೋದಿಲ್ಲ ಅನ್ನೋದನ್ನು ತೋರಿಸಬೇಕು. ಅದಕ್ಕೋಸ್ಕರ ಆಜ್ಞೆ ಮಾಡಿದ್ರು ಪರಮಾತ್ಮ, ಆಜ್ಞೆ ಮಾಡಿದ್ದ ಬ್ರಹ್ಮ ಸಾಕ್ಷಾತ್ಕಾರ ಪಡ್ಕೊಂಡಂತಹ ಬ್ರಹ್ಮದೇವರು ಈ ರೀತಿ ಕೆಲವು ಕಾಮಕ್ರೋಧಾದಿಗಳನ್ನು ಪ್ರದರ್ಶನ ಮಾಡೋದುಂಟು. ಭೃಗು ಋಷಿಗಳು ಬಂದಾಗ ಆ ರೀತಿ ಯಾವ ಸತ್ಕಾರವನ್ನು ಕೂಡ ಮಾಡದೇ ಇದ್ರು. ಅದು ಇವರಿಗೆ ಏನೂ ಪದ್ಧತಿ ಗೊತ್ತಿಲ್ಲ ಅಂತ ಭೃಗು ಋಷಿಗಳು ಅಲ್ಲಿಂದ ಹೊರಡ್ತಾರೆ. ಕೈಲಾಸಕ್ಕೆ ಬಂದರು. ಕೈಲಾಸಕ್ಕೆ ಬಂದಾಗ ಕೈಲಾಸ ಗಿರಿ ಮಾಸಾಧ್ಯ ತತ್ರಾದ್ರಾಕ್ಷಿ ತ್ರಿಲೋಚನಂ ಕಾಮುಕಂ ಪಾರ್ವತೀ ದೇವ್ಯ ಕ್ರೀಡಂತಂ ನಿಜ ಮಂದಿರೇ. ಪಾರ್ವತೀದೇವಿ ಜೊತೆಗೆ ಅವರು ಏಕಾಂತದಲ್ಲಿ ಕ್ರೀಡೆಯಲ್ಲಿ ತೊಡಗಿದ್ರಂತೆ ರುದ್ರದೇವರು. ಆ ಸಂದರ್ಭಕ್ಕೆ ಭೃಗು ಋಷಿಗಳು ಹೋದ ಕೂಡಲೇ ಪಾರ್ವತಿಯೂ ಲಜ್ಜೆಯಾವದತ್ತು, ಪಾರ್ವತಿಗೂ ಲಜ್ಜೆಯಾಯಿತು, ರುದ್ರದೇವರಿಗೂ ಕೂಡ ಸಂಕೋಚ ಆಯಿತು. ಭೃಗು ಋಷಿಗಳು ಇದ್ದಕ್ಕಿದ್ದಂತೆ ಒಳಗಡೆ ಪ್ರವೇಶ ಮಾಡಿಬಿಟ್ರು. ಆಗ ರುದ್ರದೇವರಿಗೂ ಕೋಪ ಬಂತು, ನಾನು ಈ ರೀತಿ ಪಾರ್ವತಿಯ ಜೊತೆಗೆ ಏಕಾಂತದಲ್ಲಿರುವಾಗ ನೀನು ಯಾಕೆ ಬಂದಿ ಅಂತ ಕೋಪಗೊಂಡು ಅವರನ್ನ ಶೂಲ ತಗೊಂಡು ಹೊಡಿಲಿಕ್ಕೆ ಹೋಗ್ತಾರೆ ಬಂದಂತಹ ಭೃಗು ಋಷಿಗಳನ್ನ. ಬ್ರಹ್ಮದೇವರಾದ್ರೆ ನಮಸ್ಕಾರ ಮಾಡಿದಾಗಲೂ ಮಾತಾಡಿಸಲಿಲ್ಲ ಅಂತ ಅಷ್ಟೇನೆ, ಶಿವ ಈಗ ಯಾಕೆ ಬಂದಿ ಅಂತ ಭೃಗು ಋಷಿಗಳನ್ನ ಪ್ರಹಾರ ಮಾಡಲಿಕ್ಕೆ ಹೋಗ್ತಾನೆ. ಆವಾಗ ಭೃಗು ಋಷಿಗಳಿಗೆ ಬಹಳ ಸಿಟ್ಟು ಬಂದು ಮೊದಲು ಸತ್ಕಾರ ಮಾಡದೆ ಇದ್ದ ಬ್ರಹ್ಮದೇವರಿಗೆ ಈಗ ಹೊಡಿಲಿಕ್ಕೆ ಬಂದಂತಹ ಶಿವನಿಗೆ ಇಬ್ಬರಿಗೂ ಕೂಡ ಭೃಗು ಋಷಿಗಳು ಶಾಪ ಕೊಟ್ಟರು. ಚತುರ್ಮುಖ ಬ್ರಹ್ಮ ಅಲ್ಲಿ ನನಗೆ ಮಾತಾಡಿಸಲಿಲ್ಲ, ಬನ್ನಿ ಕೂಡಿ ಅಂತ ಕರೀಲಿಲ್ಲ, ಅದರಿಂದ ಆ ಬ್ರಹ್ಮದೇವರಿಗೆ ಲೋಕದಲ್ಲಿ ಪೂಜೆ ಇಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಟರು. ಶಿವನಿಗೂ ಕೂಡ ಮೂರ್ತಿ ಪೂಜೆ ಇಲ್ಲದೆ ಹೋಗಲಿ ಅಂತ ಭೃಗು ಋಷಿಗಳು ಶಿವನಿಗೂ ಶಾಪ ಕೊಟ್ಟರು. ಈ ರೀತಿ ಕೊಟ್ಟು ಅಲ್ಲಿಂದ ವಿಷ್ಣು ಲೋಕಕ್ಕೆ ಹೋಗ್ತಾರೆ ಅಂತ ಕಥೆ. ಇಲ್ಲೆಲ್ಲ ಏನರ್ಥ ಇದಕ್ಕೆ? ಈ ಪುರಾಣಕ್ಕೆ ಶಿವ ಕಾಮುಕಂ ಪಾರ್ವತೀದೇವಿ ಜೊತೆಗೆ ಕಾಮುಕನಾಗಿದ್ದ ಅಂತ ಇದೆ. ಆಗತಂ ತಸ್ಮಿನ್ ಕಾಲೇ ಸಮಯಾಂತಂ ನಾಗಾನಾತ್ ಕಾಮುಕೋಹರ. ಈ ಭವಿಷ್ಯೋತ್ತರ ಪುರಾಣದಲ್ಲಿ ಬರುವ ಮಾತು ಶಿವನನ್ನ ಕಾಮುಕ ಅಂತ ಕರೆದಿರೋದು. ಕಾಮುಕರಂತೆ ಪಾರ್ವತೀದೇವಿ ಜೊತೆಗೆ ಅವರು ವಿಲಾಸದಲ್ಲಿ ತೊಡಗಿದ್ರು, ಅದರಿಂದ ಸಿಟ್ಟು ಬಂತು, ಪಾರ್ವತಿಗೆ ಲಗ್ಗೆ ಆಯಿತು. ಇದೆಲ್ಲ ಕೇವಲ ಪ್ರದರ್ಶನ, ಪರಮಾತ್ಮನ ಇಚ್ಛೆಯಂತೆ ಬ್ರಹ್ಮದೇವರು ಹೇಗೆ ಅಜ್ಞಾನ ಪ್ರದರ್ಶನ ಮಾಡಿದ್ರೋ ಪದ್ಧತಿ ಗೊತ್ತಿಲ್ಲದವರಂತೆ ರುದ್ರದೇವರು ಕೂಡ ಹಾಗೆ ಪ್ರದರ್ಶನ ಮಾಡಿದ್ರು. ಇಲ್ಲದಿದ್ರೆ ರುದ್ರದೇವರ ವೈರಾಗ್ಯ ಎಂಥ ಪ್ರಸಿದ್ಧಿ! ನಾವು ದಿನ ಪೂಜೆ ಮಾಡುವಾಗ ವೈರಾಗ್ಯಾಧಿಪತಿ ಈಶಾನಾಯ ನಮಃ ಅಂತ ವೈರಾಗ್ಯಾಧಿಪತಿ ರುದ್ರದೇವರು, ಅವರನ್ನು ಪೂಜೆ ಮಾಡದೇ ಇದ್ರೆ ವೈರಾಗ್ಯ ಬರೋದಿಲ್ಲ ಅಂತ ಉಂಟು, ಪೂಜೆ ಮಾಡದೇ ಇದ್ರೆ ಅವೈರಾಗ್ಯನೇ ಬಂದು ಬಿಡುತ್ತದೆ. ಆ ರೀತಿ ಪ್ರತಿನಿತ್ಯ ಪೀಠ ಪೂಜೆ ಮಾಡುವಾಗ ರುದ್ರದೇವರ ಪೂಜೆ ಇದೆ, ವೈರಾಗ್ಯಾಧಿಪತಿ ಅಂತ ಪೂಜೆ ಮಾಡೋದಂತ. ಧರ್ಮಾಧಿಪತಿಯೇ ಯಮಾಯ ನಮಃ, ಜ್ಞಾನಾಧಿಪತಿಯೇ ವಾಯುವೇ ನಮಃ, ವೈರಾಗ್ಯಾಧಿಪತಿಯೇ ಈಶಾನಾಯ ನಮಃ, ಐಶ್ವರ್ಯಾಧಿಪತಿಯೇ ಇಂದ್ರಾಯ ನಮಃ ಅಂತ. ಇಂಥ ವೈರಾಗ್ಯಾಧಿಪತಿಯಾದ ರುದ್ರದೇವರು ಮಹಾವಿರಕ್ತರು. ಅಂಥ ರುದ್ರದೇವರು ಕಾಮುಕರಂತೆ ನಟಿಸ್ತಾ ಇದ್ರು, ಇದೆಲ್ಲ ಆದಿತ್ಯ ವರ್ತಿಸಿದ್ರು ಅಂದ್ರೆ ಅರ್ಥ ಏನು? ಭಗವಂತನ ಸಂಕಲ್ಪದಂತೆ, ಭಗವಂತ ಸರ್ವೋತ್ತಮ ಅಂತ ತೀರ್ಮಾನ ಆಗ್ಲಿ, ನಮ್ಮಲ್ಲಿ ಯಾವ ದೋಷವನ್ನು ನಾವು ಪ್ರದರ್ಶನ ಮಾಡದೇ ಇದ್ರೆ, ನಮ್ಮಲ್ಲಿರ್ತಕ್ಕಂಥ ನ್ಯೂನತೆಯನ್ನು ಅರ್ಥ ಮಾಡಿಕೊಳ್ಳದೇನೆ ನಮ್ಮನ್ನೇ ಸರ್ವೋತ್ತಮ ಅಂತ ಭಾವಿಸಿ ನಾನು, ಅದರಿಂದ ಭಗವಂತ ಸರ್ವೋತ್ತಮ ಅಂತ ತೀರ್ಮಾನ ಆಗಬೇಕು, ಅದಕ್ಕೋಸ್ಕರ ನಾವು ಪ್ರದರ್ಶನನಾದರೂ ಮಾಡೋಣ. ಸ್ವಲ್ಪ ಸ್ವಲ್ಪ ಪರಮಾತ್ಮನಿಗಿಂತ ತಾರತಮ್ಯದಲ್ಲಿ ನ್ಯೂನತೆ ಇದೆ, ಬ್ರಹ್ಮದೇವರಲ್ಲಿ ಪಾರತಂತ್ರ ಇದೆ, ಶಿವನಲ್ಲಿ ಪಾರತಂತ್ರ ಇದೆ, ಅದೆಲ್ಲ ಅರ್ಥ ಆಗದೇನೆ ನಮ್ಮನ್ನೇ ಸರ್ವೋತ್ತಮ ಅಂತ ಭಾವಿಸಿ ಯಾರು ಈ ಭೃಗು ಋಷಿಗಳು ಜಗತ್ತಿನಲ್ಲೆಲ್ಲಾದರೂ ಹೇಳಿ ಯಾರು? ಅದರಿಂದ ನಾವು ಅಜ್ಞಾನ ಪ್ರದರ್ಶನ ಮಾಡಿದರೂ ಪರವಾಗಿಲ್ಲ, ಕಾಮ ಪ್ರದರ್ಶನ ಮಾಡಿದರೂ ಪರವಾಗಿಲ್ಲ, ನಮ್ಮನ್ನ ಸರ್ವೋತ್ತಮ ಅಂತ ಈ ಭೃಗು ಋಷಿಗಳು ತಿಳಿಬಾರದು ಅನ್ನುವಂತಹ ಭಾವನೆ ಆ ಬ್ರಹ್ಮರುದ್ರದೇವರು. ಇಲ್ಲದೆ ಇದ್ರೆ ಸೂಕ್ಷ್ಮ ಏನು ನ್ಯೂನತೆಗಳಿರ್ತದೆ ಅದು ಗೊತ್ತಾಗದೇ ಇದ್ರೆ ಲೋಕದಲ್ಲಿ ಹಾಗೆ ಆಗ್ತದಲ್ಲ. ನಿಜವಾದ ದೊಡ್ಡ ವ್ಯಕ್ತಿಗಳನ್ನ ಅವರ ದೊಡ್ಡತನವನ್ನು ಅರ್ಥ ಮಾಡಿಕೊಳ್ಳದೇನೆ ಸಣ್ಣವರನ್ನೇ ದೊಡ್ಡವರು ಅಂತ ತಿಳ್ಕೊಂಡು ಬಿಡ್ತಾರೆ. ಆವಾಗ ಸಣ್ಣವರೇ ಹೇಳಬೇಕಾಗ್ತದೆ, ಇವರೇ ಸಂಕೋಚ ಪಟ್ಟುಕೋತಾರೆ, ಆಮೇಲೆ ನನ್ನನ್ನೇ ದೊಡ್ಡವನು ಅಂತ ತಿಳ್ಕೊಂಡು ನನಗೆ ಪ್ರಥಮ ಉಪಚಾರ ಮಾಡ್ತಿದ್ದಾರಲ್ಲ ಅಂತ ಇವರಿಗೆ ಸಂಕೋಚ ಆಗ್ತದೆ. ಜನರಿಗೆ ಅಜ್ಞಾನದಿಂದ ಗೊತ್ತಾಗುವುದಿಲ್ಲ ಯಾರ್ಯಾರ ಯೋಗ್ಯತೆ ತಾರತಮ್ಯ ಏನು ಅಂತ, ಅದು ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ರುದ್ರದೇವರು ಪ್ರದರ್ಶನ ಮಾಡಿಬಿಟ್ರು ತಮ್ಮ ಪಾರತಂತ್ರವನ್ನ. ಈ ರೀತಿ ಪ್ರದರ್ಶನ ಮಾಡಿದ್ರು. ಆಗ ಭೃಗು ಋಷಿಗಳು ಶಾಪ ಕೊಟ್ಟಂತ ಕೋಪಕ್ಕೊಳಗಾದ ಅವರನ್ನು ನೋಡಿ ಅಲ್ಲಿಂದ ಮುಂದೆ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಹೀಗೆ ಈ ಪುರಾಣವನ್ನು ಅರ್ಥ ಮಾಡಿಕೊಳ್ಬೇಕು. ಯಥಾಕೃತವಾಗಿ ನೋಡಿಬಿಟ್ರೆ ನಾವು ಶಿವನಿಗೆ ಬ್ರಹ್ಮದೇವರಿಗೆ ಅಪಚಾರ ಮಾಡಿದಾಗ ಭಗವಂತನ ಸರ್ವೋತ್ತಮತ್ವ ತೀರ್ಮಾನ ಆಗಲಿ ಅಂತ ಅವರು ಮಾಡಿದ ಪ್ರದರ್ಶನ ಇರುತ್ತೆ. ಶಶಾಪ ಸರಿಸಿ ಶಂಭುಂ ಲೋಕೇತ್ವಂ ನೈವ ಪೂಜ್ಯತೆ. ರುದ್ರದೇವರಿಗೂ ಶಾಪ ಕೊಟ್ಟು ನಿನಗೆ ಮೂರ್ತಿ ಪೂಜೆ ಇಲ್ಲದೆ ಹೋಗ್ಲಿ, ಬ್ರಹ್ಮದೇವರಿಗೆ ಪೂಜೆನೇ ಇಲ್ಲದೆ ಹೋಗ್ಲಿ, ಶಿವನಿಗೆ ಮೂರ್ತಿ ಪೂಜೆ ಇಲ್ಲದೆ ಎಲ್ಲಾ ಕಡೆ ಶಿವಲಿಂಗ ಪೂಜೆ ಆಗಲಿ ಅಂತ ಶಾಪ ಕೊಟ್ಟು ಬ್ರಹ್ಮ ಮತ್ತು ಶಿವ ಇಬ್ಬರು ಶಾಪವನ್ನು ಸ್ವೀಕಾರ ಮಾಡಿ. ಇಲ್ಲಿಯೂ ಸಂದೇಹ ಬರ್ತದೆ, ಭೃಗು ಋಷಿಗಳು ತಾರತಮ್ಯದಲ್ಲಿ ಎಷ್ಟು ಕೆಳಗಿದ್ದಾರೆ, ದೇವತೆಗಳೆಲ್ಲ ಆದಮೇಲೆ ಋಷಿಗಳ ಕಕ್ಷೆ, ದೇವತೆಗಳು ಋಷಿಗಳು ಆಮೇಲೆ ಪಿತೃಗಳು ಚಕ್ರವರ್ತಿಗಳು ಮನುಷ್ಯರು ಅಂತ ಹೀಗೆ ತಾರತಮ್ಯ ಕಕ್ಷೆಯಲ್ಲಿ ಮೂರನೇ ಸ್ಥಾನದಲ್ಲಿರ್ತಕ್ಕಂಥವರು ಬ್ರಹ್ಮದೇವರು, ಐದನೇ ಸ್ಥಾನದಲ್ಲಿರ್ತಕ್ಕಂಥ ರುದ್ರದೇವರಿಗೆ ಬ್ರಹ್ಮದೇವರಿಗೆ ಈ ಒಬ್ಬ ಋಷಿಗಳು ಭೃಗು ಋಷಿಗಳು ಶಾಪ ಕೊಡೋದು ಅಂದ್ರೆ ಏನರ್ಥ? ಅವರು ಆ ಶಾಪವನ್ನು ಸ್ವೀಕಾರ ಯಾಕೆ ಮಾಡಿದರು? ಇದಕ್ಕೆ ಒಂದು ನಿರ್ಣಯ ಕೊಟ್ಟಿದ್ದಾರೆ ಶ್ರೀಮದ್ ಆಚಾರ್ಯರು. ವಿಷ್ಣುನಾ ವಿಷ್ಣು ಭಕ್ತೈಶ್ಚ ಬ್ರಹ್ಮಚಾಪವನ್ನು ವರ್ತತೆ. ವಿಷ್ಣು ಮತ್ತು ವಿಷ್ಣು ಭಕ್ತರು ಬ್ರಹ್ಮರಿಷಿಗಳು ಕೊಟ್ಟ ಶಾಪವನ್ನ ಅವರದನ್ನು ಸ್ವೀಕಾರ ಮಾಡ್ತಾರಂತೆ, ಅದರಂತೆ ನಡ್ಕೊಳ್ತಾರಂತೆ ಬ್ರಹ್ಮರಿಷಿಗಳು ಕೊಟ್ಟ ಶಾಪವನ್ನು. ಯಾಕೆಂದ್ರೆ ಅವರಿಗೆ ಒಂದು ಮಹತ್ವ ಬರಬೇಕು, ತಮ್ಮ ಮಾತು ಬ್ರಹ್ಮರಿಷಿಗಳ ಶಾಪ, ಅವರ ನುಡಿ ಅದು ಖುಷಿಯಾಯಿತು ವ್ಯರ್ಥವಾಯಿತು ಅಂತ ಆಗಬಾರದು. ಅವರ ಮಾತಿಗೂ ಒಂದು ಬೆಲೆ ಇದೆ ಅಂತ ಲೋಕದಲ್ಲಿ ಅವರಿಗೆ ಸ್ಥಾನಮಾನ ದೊರೆಯಬೇಕು ಅನ್ನೋ ದೃಷ್ಟಿಯಿಂದ ಪರಮಾತ್ಮನೇ ಆಜ್ಞೆ ಮಾಡಿದ್ದಾನೆ ಎಲ್ಲ ದೇವತೆಗಳಿಗೆ. ಏನಾದರೂ ಸಂದರ್ಭದಲ್ಲಿ ಸಿಟ್ಟಾಗಿ ಬ್ರಹ್ಮರಿಷಿಗಳು ನಿಮಗೆ ಶಾಪ ಕೊಟ್ಟರೆ ನಿಮಗೆ ಅದನ್ನು ಮೀರುವ ಸಾಮರ್ಥ್ಯ ಇರ್ತದೆ, ಆದರೆ ಯಾರೂ ಮೀರಬೇಡಿ, ಅದರಂತೆ ನಡ್ಕೊಳ್ಬೇಕು ಅಂತ ಪರಮಾತ್ಮ ಆಜ್ಞೆ ಮಾಡಿದ್ದಾನಂತೆ. ತಾನು ಕೂಡ ಹಾಗೆ ನಾನು ನಡ್ಕೊಳ್ತೇನೆ, ನನಗೆ ಯಾರಾದರೂ ಶಾಪ ಕೊಟ್ಟರೆ ನಾನು ಅದರಂತೆ ನಡ್ಕೊಳ್ತೇನೆ ಅಂತ ಭಗವಂತನು ಹೇಳಿದ್ದಾನೆ. ಒಮ್ಮೆ ಭಗವಂತ ಭೃಗು ಋಷಿಗಳ ಪತ್ನಿಯನ್ನು ಸಂಹರಿಸಿದ್ನಂತೆ. ಯಾಕೆಂದ್ರೆ ಆ ಭೃಗು ಋಷಿಗಳ ಹೆಂಡತಿ ದೈತ್ಯರ ಮೇಲೆ ಪಕ್ಷಪಾತ ತೋರಿಸಿದ್ದಂತೆ. ದೈತ್ಯರಿಗೆ ಜಯ ಆಗಲಿ ಅಂತ ಆಕೆಗೆ ಏನೋ ಒಂದು ಕಾರಣದಿಂದ ದೈತ್ಯರ ಮೇಲೆ ವಾತ್ಸಲ್ಯ ಉಂಟಾಗಿ ಅವರಿಗೆ ಜಯ ಬರಬೇಕು ಅಂತ ವಹಿಸಿದ್ದಂತೆ. ಇದು ಇಂದ್ರನಿಗೆ ಗೊತ್ತಾಯಿತು. ಇಂದ್ರ ಹೋಗಿ ಪರಮಾತ್ಮನಲ್ಲಿ ದೂರುಕೊಟ್ಟ. ಭೃಗು ಋಷಿಗಳ ಹೆಂಡತಿಯು ಕೂಡ ದೈತ್ಯರ ಕಡೆ ಅವರಿಗೆ ಕಡೆ ಒಲವು ತೋರಿಸ್ತಾ ಇದ್ದಾಳೆ ಅಂತ ಇಂದ್ರ ಬಂದು ಹೇಳಿದ. ಆಗ ಪರಮಾತ್ಮ ಇದು ತಪ್ಪು, ದೈತ್ಯರ ಕಡೆ ಒಲವು ತೋರಿಸಿದ್ದಾಳೆ ಅಂತಂದ್ರೆ ಅವರನ್ನು ಸುಮ್ಮನೆ ಬಿಡಬಾರದು ಅಂತ ಭಗವಂತ ಭೃಗು ಋಷಿಗಳ ಪತ್ನಿಯನ್ನು ಕೊಂದು ಬಿಟ್ಟನಂತೆ. ಆಗ ಭೃಗು ಋಷಿಗಳಿಗೆ ಪತ್ನಿ ವಿಯೋಗ ಆಯಿತು. ಅವರು ಸಿಟ್ಟಾಗಿ ಪರಮಾತ್ಮನಿಗೆ ಶಾಪ ಕೊಟ್ಟರು, ನನ್ನ ಹೆಂಡತಿಯನ್ನು ನೀನು ಹಿಂಸೆ ಮಾಡಿದ್ರಿಂದ ನಿನಗೂ ಕೂಡ ಪತ್ನಿ ವಿಯೋಗ ಆಗಲಿ, ನಿನ್ನ ಹೆಂಡತಿ ಜೊತೆಗೆ ನಿನಗೆ ಜಗಳ ಆಗಲಿ ಅಂತ ಭೃಗು ಋಷಿಗಳು ಪರಮಾತ್ಮನಿಗೆ ಶಾಪ ಕೊಟ್ಟರು. ಭಗವಂತ ಎಲ್ಲಿ ಭೃಗು ಋಷಿಗಳಲ್ಲಿ ಸಿಟ್ಟಾದಾಗ ಏನು ಬೇಕಾದ್ರೆ ಬರ್ತದೆ ಮಾತು, ಸಿಟ್ಟಾಗಿ ಶಾಪ ಕೊಟ್ಟರು. ಪರಮಾತ್ಮ ನಕ್ಕು ಹೋಗಿಬಿಟ್ಟ ಅಷ್ಟೇ ಸುಮ್ಮನೆ. ಆಮೇಲೆ ಭೃಗು ಋಷಿಗಳು ಕಾಡಿಗೆ ಹೋಗಿ ತಪಸ್ಸು ಮಾಡಿದ್ರಂತ. ಅನೇಕ ವರ್ಷಗಳ ತಪಸ್ಸು ಮಾಡಿ ಪರಮಾತ್ಮನನ್ನ ಒಲಿಸ್ಕೊಂಡ್ರು. ಭಗವಂತ ಪ್ರತ್ಯಕ್ಷನಾದ, ಏನು ವರಬೇಕು ಅಂತ ಕೇಳಿದ. ಭೃಗು ಋಷಿಗಳು ಕೇಳಿದ್ರಂತೆ, ನನಗಿನ್ನೇನೂ ವರಬೇಡ, ನೂರಾರು ವರ್ಷದ ಹಿಂದೆ ನಾನು ನಿನಗೊಂದು ಶಾಪ ಹಾಕಿದ್ದೆ, ಆ ಶಾಪವನ್ನು ನಡೆಸು ಅಂತ ವರ ಕೇಳಿದ. ನೀನು ಆ ಶಾಪವನ್ನು ನಡೆಸದೆ ಹುಸಿ ಮಾಡಿಬಿಟ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಆಗ್ತದೆ, ಅದರಿಂದ ನೀನು ಆ ಶಾಪ ಸ್ವೀಕಾರ ಮಾಡಿ ಅದರಂತೆ ನಡ್ಕೊಳ್ಬೇಕು ಅಂತ ಆಗ್ಲಿ ಅಂತ ಪರಮಾತ್ಮ ಅದನ್ನು ವರ ಕೊಟ್ಟನಂತೆ. ಭೃಗು ಋಷಿಗಳಿಗೆ ತಾವೇ ಶಾಪ ಹಾಕಿ ತಾವೇ ತಪಸ್ಸು ಮಾಡಿ ನನ್ನ ಶಾಪದಂತೆ ನೀನು ನಡ್ಕೊಳ್ಬೇಕು ಅಂತ ವರ ಕೇಳಿದ್ರಂತ. ಭಗವಂತ ವರ ಕೊಟ್ಟ. ಅದರ ಪ್ರಕಾರನೇ ರಾಮಾವತಾರದಲ್ಲಿ ಅದನ್ನು ನಟನೆ ಮಾಡಿ ತೋರಿಸಿದ್ದಂತೆ. ಸೀತಾದೇವಿಯ ವಿಯೋಗ ಅಂತ ಆಯ್ತಲ್ಲ, ಅದು ನಟನೆ ಮಾಡಿದ್ದು. ಭೃಗು ಋಷಿಗಳ ಶಾಪವನ್ನ ನಾನು ನಡೆಸ್ತಾ ಇದ್ದೇನೆ ಅಂತ ತೋರಿಸಲಿಕ್ಕೆ ಸೀತಾ ವಿಯೋಗದ ನಟನೆ ಮಾಡಿ. ಇಲ್ಲೇ ಮುಂದೆ ಬರ್ತದೆ, ವೈಕುಂಠದಲ್ಲಿರುವಾಗ ಲಕ್ಷ್ಮಿಗೂ ನಾರಾಯಣರಿಗೂ ಕಲಹ ಆಯಿತು ಅಂತ. ಇದೆಲ್ಲ ಭೃಗು ಋಷಿಗಳು ಶಾಪ ಕೊಟ್ಟದ್ದು. ಈಗ ಬ್ರಹ್ಮದೇವರಿಗೂ ಶಾಪ ಕೊಟ್ಟರು, ಶಿವನಿಗೂ ಶಾಪ ಕೊಟ್ಟರು, ಇಬ್ಬರು ಸ್ವೀಕಾರ ಮಾಡಿದರು. ಯಾಕೆಂದ್ರೆ ಪರಮಾತ್ಮನೇ ಆಜ್ಞೆ ಮಾಡಿದನಂತೆ, ಇನ್ನೊಂದ್ಸಲ ಯಾರಾದರೂ ಬ್ರಹ್ಮ ಋಷಿಗಳು ನಿಮಗೆ ಶಾಪ ಕೊಟ್ಟರೆ ನೀವೇ ಸ್ವೀಕಾರ ಮಾಡಿ, ಇಲ್ಲದಿದ್ರೆ ಮತ್ತೆ ಅವರು ಅದಕ್ಕೋಸ್ಕರ ತಪಸ್ಸು ಮಾಡಿ ನಿಮ್ಮ ಹತ್ರ ವರ ಪಡಿಬೇಕಾಗ್ತದೆ, ನನ್ನ ಶಾಪದಂತೆ ನಡ್ಕೊಳ್ರಿ ಅಂತ. ಆ ಕ್ಲೇಶ ಅವರಿಗೆ ಆಗೋದು ಬೇಡ, ಅವರು ಶಾಪ ಕೊಟ್ಟರೆ ನೀವು ಅದರಂತೆ ನಟನೆಯಾದರೂ ಮಾಡಿ ನಟಿಸಿಬಿಡಿ ಅಂತ ಭಗವಂತ ಆಜ್ಞೆ ಮಾಡಿದನಂತೆ. ಆದ್ರಿಂದ ಬ್ರಹ್ಮದೇವರು ಮತ್ತು ಶಿವ ಆ ಶಾಪವನ್ನು ಸ್ವೀಕಾರ ಮಾಡಿದರು. ಅದು ಎಷ್ಟು ಸತ್ಯ ಪುರಾಣ ಅಂತಂದ್ರೆ, ಇವತ್ತಿಗೂ ಕೂಡ ಗಣಪತಿಗೆ ಬೇಕಾದಷ್ಟು ದೇವಾಲಯ, ಸ್ಕಂದನ ದೇವಾಲಯ ಎಲ್ಲ ನಡೀತಾ ಇದೆ. ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ದೇವಾಲಯ ಕಟ್ಟಿ ಪ್ರತಿಷ್ಠೆ ಮಾಡಿ ಪೂಜೆ ಅಂತ ಅದು ಬರ್ತಾ ಇಲ್ಲ. ಆ ಶಾಪ ನಡೆದದ್ದು ಇದುವರೆಗೂ ಕೂಡ ಅದನ್ನು ಹಾಗೆ ನೋಡ್ತಾ ಇದ್ದೆ. ಶಿವನಿಗೂ ಹಾಗೆ ಎಲ್ಲ ಕಡೆ ಇದೆ, ಎಂತೆಂಥ ದೊಡ್ಡ ದೊಡ್ಡ ಶೈವ ಕ್ಷೇತ್ರಗಳಿದೆ, ಜ್ಯೋತಿರ್ಲಿಂಗಗಳು ಎಲ್ಲೆಲ್ಲ ಶಿವಲಿಂಗ ಪ್ರತಿಷ್ಠಾ ಶಿವಲಿಂಗಕ್ಕೆ ಪೂಜೆ. ಇದು ಭೃಗು ಋಷಿಗಳು ಆ ಕೊಟ್ಟಂತಹ ಶಾಪ ಅಂತಂದ್ರೆ ಲೋಕದೃಷ್ಟಿಯಿಂದ ಶಾಪ, ಭಗವಂತನ ಇಚ್ಛಾ ಪ್ರಕಾರ ಅವರು ಅದನ್ನು ಸ್ವೀಕಾರ ಮಾಡಿದ. ಅಲ್ಲಿಂದ ಪರಮಾತ್ಮ ಭೃಗು ಋಷಿಗಳು ಈಗ ವೈಕುಂಠಕ್ಕೆ ಹೋದ್ರಂತ. ಇಬ್ಬರನ್ನು ಪರೀಕ್ಷೆ ಮಾಡಿ ಆಯ್ತು, ಇನ್ನು ಭಗವಂತನನ್ನು ವಿಷ್ಣುವನ್ನು ಪರೀಕ್ಷೆ ಮಾಡೋಣ ಅಂತ ವೈಕುಂಠಕ್ಕೆ ಹೋದ್ರು. ಅಲ್ಲಿ ಭಗವಂತ ಲಕ್ಷ್ಮೀದೇವಿ ಜೊತೆಗೆ ಮಲಗಿಬಿಟ್ಟಿದ್ರು, ನಿದ್ದೆ ಮಾಡ್ತಿದ್ದ. ಅಲ್ಲಿ ಹೋದರೂ ಅವರಿಗೆ ಉಪಚಾರ ಇಲ್ಲ, ಸತ್ಯಲೋಕಕ್ಕೆ ಹೋದರೂ ಉಪಚಾರ ಇಲ್ಲ, ಕೈಲಾಸಕ್ಕೆ ಹೋದರೂ ಅಲ್ಲಿ ಶಿವನು ಅಲ್ಲಿ ಉಪಚಾರ ಮಾಡಿಲ್ಲ, ಹೊಡಲಿಕ್ಕೆ ಬಂದ. ವೈಕುಂಠಕ್ಕೆ ಹೋದರೆ ಅಲ್ಲಿ ವಿಷ್ಣು ಮಲಗಿದ್ದಾನೆ. ಎಲ್ಲಿ ಹೋದರೂ ಕೂಡ ಅವರಿಗೆ ಯಾರು ಬನ್ನಿ ಅಂತ ಕರೆದು ಉಪಚಾರ ಮಾಡುವವರಿಲ್ಲ. ಅವರ ಕೋಪ ಮಹಾದ್ರುಮದಂತೆ ಮಹಾವೃಕ್ಷದಂತೆ ಬೆಳೆದು ಸಿಟ್ಟಾಗಿ ಆ ವಿಷ್ಣುವಿಗೂ ಕೂಡ ಎದೆಗೆ ಒದ್ದು ಬಿಟ್ಟರಂತೆ. ಎದೆಗೆ ಒದ್ದು ಎಬ್ಬಿಸ್ತಾ ಇದ್ದಾರೆ, ಇಲ್ಲೂ ಉಪಚಾರ ಇಲ್ವಲ್ಲ ನನಗೆ ಅಂತ ಒದ್ದು ಕೂಡಲೇ ವಿಷ್ಣುವಿಗೆ ಎಚ್ಚರಿಕೆಯಾಯಿತು. ಭೃಗು ಋಷಿಗಳು ಬಂದಿದ್ರು, ಎದ್ದವನೇ ಭಗವಂತ ಹೇಳಿದನಂತೆ, ನನ್ನ ಹೃದಯ ಬಹಳ ಕಠೋರ, ನಿಮ್ಮ ಪಾದ ಕೋಮಲವಾದಂತಹದ್ದು ನಿಮ್ಮ ಪಾದ. ನನ್ನ ಹೃದಯ ಅಚ್ಚೇದ್ಯ ಅಭೇದ್ಯ, ವಜ್ರದಂತೆ ಅಚ್ಚೇದ್ಯ ಅಭೇದ್ಯ, ಯಾರಿಗೂ ಏನೂ ಮಾಡಲಿಕ್ಕಾಗುವುದಿಲ್ಲ. ಅಂಥ ಎದೆಗೆ ನೀವು ಪಾದ ಪ್ರಹಾರ ಮಾಡಿದರೆ ನಿಮ್ಮ ಕಾಲಿಗೆ ಏನಾದರೂ ನೋವಾಯಿತು ಏನೋ ಅಂತ ಹೇಳಿ ಲಕ್ಷ್ಮೀದೇವಿಯಿಂದ ದಿಶನೆ ತರಿಸಿ ಆ ಪಾದವನ್ನ ತೊಳಿತಾ ಇದ್ದಾನಂತೆ ವಿಷ್ಣು. ತೊಳೆದು ಆ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿಕೊಂಡ, ಲಕ್ಷ್ಮೀದೇವಿ ಮೇಲೆ ಸಿಡಿಸಿದ, ಎಲ್ಲ ಕಡೆ ತನ್ನ ಮಂದಿರಕ್ಕೆಲ್ಲ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿದನಂತೆ. ಇದು ಭಗವಂತನ ಸೌಜನ್ಯ. ಇದನ್ನು ನೋಡಿ ಭೃಗು ಋಷಿಗಳು ಪರವಶರಾಗಿಬಿಟ್ರು. ಅಲ್ಲಿ ಬ್ರಹ್ಮದೇವರಿಗೆ ಹೋಗಿ ನಾನು ನಮಸ್ಕಾರ ಮಾಡಿದರೆ ಮಾತಾಡಲಿಲ್ಲ, ಶಿವನ ಮಂದಿರಕ್ಕೆ ಪ್ರವೇಶ ಮಾಡ್ತಿರುವಾಗಲೇ ಶೂಲ ತಗೊಂಡು ಹೊಡಲಿಕ್ಕೆ ಬಂದರು. ಇಲ್ಲಿ ನಾನು ಪಾದ ಪ್ರಹಾರ ಮಾಡಿದರೆ ನನ್ನ ಕಾಲನ್ನೇ ತೊಳಿತಾ ಇದ್ದಾನೆ ವಿಷ್ಣು. ಎಂಥ ಮಹತ್ವ ಇವನು! ಕೋಪ ಗೆದ್ದವನು ವಿಷ್ಣು. ಕೋಪ ಇಲ್ಲ, ಯಾವುದೇ ರೀತಿಯಾದಂತಹ ದುರಭಿಮಾನ ಇಲ್ಲ. ಆದ್ರಿಂದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ್ರಿಂದ ವಿಷ್ಣು ಸರ್ವೋತ್ತಮ ಅಂತ ತೀರ್ಮಾನ ಮಾಡಿದ್ದು ಈ ರೀತಿ ಪರೀಕ್ಷೆ ಮಾಡಿ. ಒದ್ದಾಗಲೂ ಕೂಡ ಏನು ವಾಪಸ್ ಒದೆಯದೇನೆ, ಪ್ರತಿಕ್ರಿಯೆ ಏನೂ ಇಲ್ಲದೇನೆ, ಚೆನ್ನಾಗಿ ಉಪಚಾರ ಮಾಡ್ತಾ ಇದ್ದಾರಲ್ಲ, ವಿಷ್ಣು ಉಪಚಾರ ಮಾಡಿದ, ಅದರಿಂದ ಉತ್ತಮ ಅಂತ ತೀರ್ಮಾನ ಮಾಡಿದಂತೆ. ಮನುಷ್ಯ ದೊಡ್ಡವನಾಗುವುದು ಪ್ರತೀಕಾರ ಮಾಡ್ತಾ ಹೋದ್ರೆ ದೊಡ್ಡವನಾಗುವುದಿಲ್ಲ. ತಾಳ್ಮೆಯಿಂದ ಒಳ್ಳೆ ಗುಣಗಳನ್ನು ಅಳವಡಿಸಿಕೊಳ್ಳೋದ್ರಿಂದ, ಇನ್ನೊಬ್ಬರಿಗೆ ಉಪಚಾರ ಮಾಡೋದ್ರಿಂದ, ಇನ್ನೊಬ್ಬರ ಮೇಲೆ ಪ್ರೀತಿ ತೋರಿಸೋದ್ರಿಂದ ಮನುಷ್ಯ ದೊಡ್ಡವನಾಗ್ತಾನೆ. ವಿಷ್ಣು ದೊಡ್ಡವನಾದದ್ದು ಈ ಕಾರಣದಿಂದ. ತಾನೂ ಕೂಡ ಸಿಟ್ಟಾಗಿ ವಾಪಸ್ ಗುರು ಋಷಿಗಳಿಗೆ ಮತ್ತೊಂದು ಒದ್ದಿದ್ರೆ ಹರಿಸರ್ವೋತ್ತಮ ಅಂತ ಅವರೇನು ತೀರ್ಮಾನ ಮಾಡ್ತಿದ್ದೆ. ಇದು ಮನುಷ್ಯ ದೊಡ್ಡವನಾಗುವುದು ಹೀಗೆ ಅಂತ ವಿಷ್ಣು ತೋರಿಸ್ತಾ ಇದ್ದಾನೆ. ಇಂತಹ ಗುಣಗಳು, ಗುಣ ಮಹತ್ವಂಚ ಗುಣೇನ ಇವ ನಾಕಾರೇಣ ಧನೇನವ ಅಂತ. ಆಕಾರದಿಂದ ಮಹತ್ವ ಅಲ್ಲ, ಹಣದಿಂದಲೂ ಮಹತ್ವ ಅಲ್ಲ, ಮಹತ್ವಂಚ ಗುಣೇನ ಇವ ಗುಣದಿಂದ ಮಹತ್ವ. ಇಂಥ ಸದ್ಗುಣವನ್ನ ಸೌಜನ್ಯವನ್ನ ಭಗವಂತ ತೋರಿಸಿದ. ಭೃಗು ಋಷಿಗಳಿಗೆ ಪರಮ ಸಂತೋಷ. ಇನ್ನೊಂದು ತತ್ವ ಏನು ಅಂದ್ರೆ, ಭೃಗು ಋಷಿಗಳ ಪಾದವನ್ನು ಯಾಕೆ ಪ್ರಚಾರಣೆ ಮಾಡಿದೆ ಪರಮಾತ್ಮ? ಜನರಿಗೊಂದು ತತ್ವ ತಿಳಿಸಬೇಕಾಗಿದೆ. ತ್ರೈಲೋಕ್ಯೇ ಯಾನಿ ತೀರ್ಥಾನಿ ತಾನಿ ತೀರ್ಥಾನಿ ಸಾಗರೇ, ಸಾಗರೇ ಯಾನಿ ತೀರ್ಥಾನಿ ಪದೇ ವಿಪ್ರಸ್ಯ ದಕ್ಷಿಣೆ ಅಂತ ಪ್ರಮಾಣ. ತ್ರೈಲೋಕ್ಯೇ ಯಾನಿ ತೀರ್ಥಾನಿ, ಮೂರು ಲೋಕದಲ್ಲಿ ಎಷ್ಟು ತೀರ್ಥಗಳಿದೆಯೋ ಅಷ್ಟೂ ತೀರ್ಥಗಳ ಸನ್ನಿಧಾನ ತಾನಿ ತೀರ್ಥಾನಿ ಸಾಗರೇ, ಸಮುದ್ರದಲ್ಲಿ ಇರ್ತದೆ. ಆದರೆ ಅಷ್ಟು ತೀರ್ಥಗಳ ಸನ್ನಿಧಾನ ಇದ್ರೂ ಸಮುದ್ರವನ್ನ ಯಾವಾಗಲೂ ಮುಟ್ಟಬಾರದು, ಸಮುದ್ರದಲ್ಲಿ ಯಾವಾಗಲೂ ಸ್ನಾನ ನಿಷಿದ್ಧ. ಸಮುದ್ರಂ ಪರ್ವ ನಿಸ್ಪೃಶೇತ್ ಅಂತ ಪ್ರಮಾಣ. ಸಮುದ್ರವನ್ನ ಪರ್ವಕಾಲದಲ್ಲಿ ಮಾತ್ರ ಮುಟ್ಟಬೇಕು, ಪರ್ವಕಾಲ ಬಿಟ್ಟು ಇತರ ಕಾಲದಲ್ಲಿ ಸಮುದ್ರ ಸ್ಪರ್ಶ ನಿಷಿದ್ಧ. ಪರ್ವಕಾಲ ಅಂದ್ರೆ ಏಕಾದಶಿ, ಸಂಕ್ರಮಣ, ಅಮಾವಾಸ್ಯೆ, ಗ್ರಹಣದ ಸಂದರ್ಭ, ಹುಣ್ಣಿಮೆ, ಇಂಥ ದಿವಸ ಮಾತ್ರ ಸಮುದ್ರ ಮುಟ್ಟಬೇಕು. ದ್ವಾರಕೆ ಸಮುದ್ರಕ್ಕೆ ಮಾತ್ರ ಕೃಷ್ಣ ವರ ಕೊಟ್ಟಿದ್ದ, ಯಾರು ಯಾವಾಗ ಬೇಕಾದ್ರೆ ಅಲ್ಲಿ ಹೋಗಬಹುದು. ದ್ವಾರಕೆಯಲ್ಲಿರುವ ಸಮುದ್ರ ಬಿಟ್ಟು ಬೇರೆ ಕಡೆ ಸಮುದ್ರದಲ್ಲಿ ಯಾವಾಗಲೂ ಸ್ನಾನ ಮಾಡಬಾರದು, ಮುಟ್ಟಲೇಬಾರದು ಅಂತಂದು. ಪರ್ವಕಾಲ ಬಿಟ್ಟು ಇತರ ಕಾಲದಲ್ಲಿ ಮುಟ್ಟಬಾರದು. ಹಾಗಾದ್ರೆ ಪುಣ್ಯ ಬರಲಿಕ್ಕೆ ಏನು ಮಾಡಬೇಕು? ಎಲ್ಲ ತೀರ್ಥಗಳ ಸನ್ನಿಧಾನ ಸಮುದ್ರದಲ್ಲಿದೆ, ಸಮುದ್ರವನ್ನು ಕೆಲವು ಸಂದರ್ಭದಲ್ಲಿ ಮಾತ್ರ ಮುಟ್ಟಬೇಕು, ಪರ್ವಕಾಲದಲ್ಲಿ ಮಾತ್ರ ಅಂತ ಮಾಡಿದ್ದು. ಅದಕ್ಕೆ ಇನ್ನೊಂದು ಉಪಾಯ ಮಾಡಿದ ಪರಮಾತ್ಮ, ಸಾಗರೇಯಾನಿ ತೀರ್ಥಾನಿ ಪದೇ ವಿಪ್ರಸ್ಯ ದಕ್ಷಿಣೆ. ಸಮುದ್ರದಲ್ಲಿರುವಷ್ಟು ತೀರ್ಥ ಬ್ರಾಹ್ಮಣರ ಬಲಗಾಲಿನಲ್ಲಿ ಅಂಗುಷ್ಠದಲ್ಲಿ ಇರ್ತದೆ. ಅಷ್ಟು ತೀರ್ಥಗಳ ಸನ್ನಿಧಾನ ಬ್ರಾಹ್ಮಣನ ಅಂಗುಷ್ಠದಲ್ಲಿ, ಪಾದಾಂಗುಷ್ಠದ, ಅದು ದಕ್ಷಿಣ ಪಾದಾಂಗುಷ್ಠದ. ಇಂತಹ ತತ್ವ ಜಗತ್ತಿಗೆ ತಿಳಿಸಬೇಕು. ನಾನೇ ಅನುಷ್ಠಾನ ಮಾಡಿದರೆ ಮಮವರ್ತ್ಮಾನುವರ್ತಂತೆ ಮನುಷ್ಯ ಅರ್ಥ ಸರ್ವಶಃ, ನಾನು ಅನುಷ್ಠಾನ ಮಾಡಿದರೆ ನನ್ನ ದಾರಿನೇ ಎಲ್ಲರೂ ಹಿಡಿತಾರೆ ಅಂತ ತೋರಿಸಿ ಸದ್ಗುಣವನ್ನು ತೋರಿಸಿದ. ಅವರ ಪಾದ ಪ್ರಚಾಲನೆ ಮಾಡಿ ಹೀಗೆ ಭೃಗು ಋಷಿಗಳು ಪರಮ ಸಂತೋಷಪಟ್ಟು ಅಲ್ಲಿಂದ ಹೊರಟು ಗಂಗಾ ತೀರಕ್ಕೆ ಬಂದು ಎಲ್ಲ ಋಷಿಗಳಿಗೆ ಹೇಳ್ತಾರೆ, ತ್ರಿದೇವತೆಗಳನ್ನ ನಾನು ಪರೀಕ್ಷೆ ಮಾಡಿ ಬಂದೆ. ಹರಿ ಸರ್ವೋತ್ತಮ ಸಾಕ್ಷಾತ್ ರಮಾದೇವಿ ತತಃಪರಂ ವಿಧಿವಾಯು ತದಂತೇಕ ತದತೆ ಸರ್ವಪೂರ್ವಕಃ. ಶ್ರೀಹರಿ ಸರ್ವೋತ್ತಮ, ಅನಂತರ ರಮಾದೇವಿ, ಅನಂತರ ವಿಧಿವಾಯುಗಳು, ಅನಂತರ ರುದ್ರಾದಿ ದೇವತೆಗಳೆಲ್ಲರೂ ಕೂಡ ಬರ್ತಾರೆ. ಏವಂ ತರತಮಾಜ್ಞೇಯ ಸುರಾ ದೈತ್ಯ ನರೇಶ ಚ. ಹೀಗೆ ತಾರತಮ್ಯವನ್ನ ತಿಳ್ಕೊಂಡು ಅದರ ಪ್ರಕಾರ ನಡ್ಕೊಳ್ಬೇಕು ಅಂತ ಹೇಳಿದ ಮೇಲೆ ಎಲ್ಲ ಋಷಿಗಳು ಕೃಷ್ಣಾರ್ಪಣ ಮಸ್ತು ಅಂತ ಯಜ್ಞವನ್ನು ಕೃಷ್ಣನಿಗೆ ಅರ್ಪಣೆ ಮಾಡೋದು ಅಂತ ತೀರ್ಮಾನ ಮಾಡಿದ್ರು. ಕೃಷ್ಣಾರ್ಪಣ ಮಸ್ತು ಅಂತ ಹೇಳೋದು ರೂಢಿ. ಅದರಲ್ಲಿಯೂ ಕೂಡ ಕೃಷ್ಣನಿಗೆ ಯಾಕೆ ಅರ್ಪಣೆ ಮಾಡ್ತಾರೆ? ರಾಮಾರ್ಪಣ ಅಂತನ್ನೋದಿಲ್ಲ, ಬುದ್ಧಾರ್ಪಣ ಅಂತನ್ನೋದಿಲ್ಲ, ವರಾಹಾರ್ಪಣ ಅಂತ ಹೇಳಿದ್ರೆ ಕೃಷ್ಣನ ಹೆಸರೇ ಯಾಕೆ ಹೇಳ್ತಾರೆ ಅಂದ್ರೆ, ಇದೇ ತತ್ವವನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ತದಾಸಿಯತ್ ಯತ್ ತಪಸ್ಸಿ ಕೌಂತೇಯ ತತ್ಪುರುಷಮದರ್ಪಣಂ. ನೀವು ಏನ್ ತಪಸ್ ಮಾಡ್ತೀರಿ, ಏನು ದಾನ ಮಾಡ್ತೀರಿ, ಏನು ಹೋಮ ಮಾಡ್ತೀರಿ, ತತ್ಕುರುಷ್ವ ಮದರ್ಪಣಂ, ನನಗರ್ಪಣೆ ಮಾಡು ಅಂತ ಹೇಳಿದವನು ಶ್ರೀಕೃಷ್ಣ. ಆದ್ದರಿಂದ ಎಲ್ಲರೂ ಕೂಡ ಕೃಷ್ಣಾರ್ಪಣ ಮಸ್ತು ಅಂತ ಕೃಷ್ಣನ ಹೆಸರೇ ಹೇಳಿ ಅರ್ಪಣೆ ಮಾಡತಕ್ಕಂತಹದ್ದು ರೂಢಿ. ಇಷ್ಟು ಭೃಗು ಋಷಿಗಳು ಭಗವಂತನ ಸರ್ವೋತ್ತಮತ್ವವನ್ನು ಬಂದು ಪ್ರತಿಪಾದನೆ ಮಾಡಿದ್ರು. ನಡೀತು ಇಲ್ಲಿ ಭೃಗು ಋಷಿಗಳು ಹೋಗುವವರೆಗೆ ಸುಮ್ಮನೆ ಇದ್ದಂಥ ಲಕ್ಷ್ಮೀ ದೇವಿ ಭೃಗು ಋಷಿಗಳು ಆ ಕಡೆ ಹೋದ ಕೂಡಲೇ ಸ್ವಲ್ಪ ಹಿಟ್ ಹಿಟ್ಟಾಗಿ ಮನೆಯಲ್ಲಿರ್ತಕ್ಕಂಥ ಅಲ್ಲಿ ವೈಕುಂಠದಲ್ಲಿರುವ ತನ್ನ ಪದಾರ್ಥಗಳು ಎಲ್ಲವನ್ನೂ ಜೋಡಿಸ್ತಾ ಇದ್ದಾಳಂತ ಅಲ್ಲಿಂದ ಹೊರಟು ಬಿಡೋದು ಅಂತ. ಅದನ್ನು ನೋಡಿ ವಿಷ್ಣು ಕೇಳಿದ, ಯಾಕೋ ಒಂದು ರೀತಿ ವರ್ತಿಸ್ತಾ ಇದ್ದಿ, ಎಲ್ಲ ಸಾಮಾನು ಜೋಡಿಸ್ತಾ ಇದ್ದಿ, ಎಲ್ಲಿಗೆ ಹೋಗ್ಬೇಕು, ನಿನಗ್ಯಾಕೆ ಅದೆಲ್ಲ ಅಂತಂದಂತೆ. ಒಂದೇ ಸಲ ಮಾತಾಡಿಸ್ಲಿಕ್ಕೆ ಹೋದ್ರೆ ಸಿಟ್ಟಾದಂತೆ. ಅಲ್ಲಿವರೆಗೆ ಸುಮ್ಮನೆ ಇದ್ದು ಏನಾದರೂ ಇದ್ರೆ ಇನ್ನೊಬ್ರು ಬಂದಾಗ ಮಾಡಬಾರ್ದು, ಅವ್ರು ಹೋದ ಮೇಲೆ ಶುರು ಮಾಡಬೇಕು ಏನಾದರೂ ಅನ್ನೋದಿದ್ರೆ. ಹಾಗೆ ಭೃಗು ಋಷಿಗಳು ಹೋಗುವವರೆಗೆ ಲಕ್ಷ್ಮೀ ದೇವಿ ತಾಳ್ಮೆಯಿಂದ ಸುಮ್ಮನೆ ಇದ್ದು ಅವರು ಆ ಕಡೆ ಹೋದ ಕೂಡಲೇ ಶುರು ಮಾಡಿ ಸಿಟ್ಟು ಸಿಟ್ಟಾಗಿ ನಡ್ಕೊಳ್ತಾ ಇದ್ದಾಳೆ. ಯಾಕೆ ಅಂತ ಕೇಳಿದ್ರೆ ಬಿರುಸು ನಡಿಯಿಂದ ಮಾತಾಡ್ತಾ ಇದ್ದಾಳೆ. ಕೊನೆಯಾಗಿ ಬಿಡಿಸಿ ಹೇಳಿದ್ದಂತೆ, ನಾನು ಇಲ್ಲಿರೋದಿಲ್ಲ ನಿಮ್ಮ ಜೊತೆಗೆ, ನಾನು ಇಲ್ಲಿಂದ ಹೊರಟು ಬಿಡ್ತೇನೆ, ಯಾಕೆ ಏನಾಯ್ತು ನಿನಗೆ ಅಂತ ಕೇಳಿದ್ರೆ, ಆ ಬಂದಂತಹ ಭೃಗು ಋಷಿಗಳಿಗೆ ಪಾದ ತೊಳೆದ್ರಲ್ಲ ಅದಕ್ಕೆ ನಾನಿರೋದಿಲ್ಲ. ಇಲ್ಲ ಮನೆಗೆ ಬಂದಂತಹ ಅತಿಥಿ ಪಾದ ತೊಳಿಬೇಕು, ಏನ್ ತಪ್ಪ? ಇಲ್ಲ ಪಾದ ತೊಳೆದ್ರಿ, ಆ ನೀರನ್ನು ನನಗೂ ಸಿಡಿಸಿದ್ರಿ, ಅವರು ಒದ್ದದ್ದು ಯಾರಿಗೆ? ನಿಮಗಲ್ಲ, ನನಗೆ ಒದ್ದದ್ದು ಅಂದಂತೆ ಲಕ್ಷ್ಮೀ. ನಿಮ್ಮ ಎದೆಗೆ ಅಂತ ಒದ್ದಿದ್ದಾರೆ ಆ ಭೃಗು ಋಷಿಗಳು, ಬೇರೆ ಎಲ್ಲೂ ಒದ್ದಿಲ್ಲ, ಎದೆಗೆ ಒದ್ರು. ಯಾಕೆ ಎದೆಗೆ ಒದ್ರು? ನಿಮ್ಮ ವಕ್ಷ ಸ್ಥಳದಲ್ಲಿ ನಾನಿದ್ದೀನಿ, ಶ್ರೀವತ್ಸ ಅಂಕ ಅಂತ ಅಲ್ಲ, ನಿಮ್ಮ ವಕ್ಷ ಸ್ಥಳದಲ್ಲಿ ನನ್ನ ವಾಸ. ಅವ್ರು ಎದೆಗೆ ಒದ್ರೆ ಆ ಏಟ್ ನನಗೆ ಬಿತ್ತು. ಹಾಗೆ ನಿಮ್ಮ ಸ್ವಭಾವ ಏನು? ನನಗೆ ಯಾರಾದ್ರೂ ಒದ್ರೆ ಅವ್ರು ಕಾಲು ತೊಳಿತೀರಿ ಅಂತ ಅರ್ಥ ಆಯ್ತು. ನನಗೆ ಒದ್ದವರು ಕಾಲು ತೊಳೆಯುವವರು ನೀವು, ನಿಮ್ಮ ಜೊತೆಗೆ ಯಾಕಿರಬೇಕು ಅಂತ ಹೀಗೆ ಪ್ರೇಮ ಕಲಹವನ್ನು ಮಾಡಿ, ಮದಾಲಿಂಗ ಸ್ಥಳೇ ದೇವ ಪಾದೇನೈವ ಜಗತ್ಪತೆ ಕರವೀರಂ ಪುರ ಕರವೀರಪುರಂ ದಿವ್ಯಂ ದಕ್ಷಾಭಿ ಗರುಡ ಧ್ವಜ. ನಾನು ಇನ್ನು ನಿಮ್ಮ ಜೊತೆ ಇರೋದಿಲ್ಲ, ಇದು ನೆಪ, ಬರೇ ಮೇಲ್ನೋಟಕ್ಕೆ. ಹೀಗೆ ನಿಜವಾದ ಉದ್ದೇಶ ಏನು? ಈ ರೀತಿ ಪ್ರೇಮ ಕಲಹ ಮಾಡಿ ಲಕ್ಷ್ಮೀ ದೇವಿ ಅಲ್ಲಿಂದ ಹೊರಟೇ ಬಿಟ್ಲಂತೆ. ಹೊರಟು ಭೂಮಿಗೆ ಭೂಲೋಕಕ್ಕೆ ಬಂದು ಕರವೀರಪುರ ಕೊಲ್ಲಾಪುರ ಅಂತ ಏನಿದೆ ಆ ಕೊಲ್ಲಾಪುರದಲ್ಲಿ ನೆಲೆಸಿದ್ಲಂತೆ. ಇದು ಅವರ ವಿಡಂಬನೆ, ಜಗತ್ತಿನ ಮಾತಾಪಿತೃಗಳಾದ ಆ ಲಕ್ಷ್ಮೀನಾರಾಯಣರ ವಿಡಂಬನೆ. ಮೂಲ ಉದ್ದೇಶ ಏನಿತ್ತು ಅಂದ್ರೆ, ಕೊಲ್ಲಾಪುರದಲ್ಲಿ ಕೊಲ್ಲ ಅಂತ ಒಂದು ಹೆಸರಿನ ಒಬ್ಬ ಅಸುರ, ಕೊಲ್ಲ ನಾಮಕ ಅಸುರ ಇದ್ದ ಅಲ್ಲಿ, ಅದಕ್ಕೆ ಕೊಲ್ಲಾಪುರ ಅಂತ ಕರೀತಾರೆ, ಅವನ ಹೆಸರೇ ಕೊಲ್ಲ ಅಂತ. ಅಂಥ ಕೊಲ್ಲ ಅಸುರ ವಯಸ್ಸಿಗೆ ಬಂದಂತಹ ಎಲ್ಲ ಹೆಣ್ಣು ಮಕ್ಕಳನ್ನ ಅವರಿಗೆ ಹಿಂಸೆ ಕೊಡ್ತಾ ಇದ್ದಂತೆ, ಅವರ ಶೀಲಭಂಗ ಮಾಡುತ್ತಿದ್ದಂತೆ. ಏನು ಮಾಡಬೇಕು? ಆ ಎಲ್ಲ ಹೆಣ್ಣು ಮಕ್ಕಳು ಸೇರಿ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡಿಕೊಂಡಂತೆ. ಈ ಊರಿನಲ್ಲಿ ನಮಗಿರ್ಲಿಕ್ಕಾಗುವುದಿಲ್ಲ, ಕೊಲ್ಲ ನಾಮಕ ಅಸುರ ನಮಗೆಲ್ಲ ಬಹಳ ಹಿಂಸೆ ಕೊಡ್ತಿದ್ದಾನೆ ಅಂತ ಹೆಣ್ಣು ಮಕ್ಕಳು ಬೇಡಿಕೊಂಡಾಗ, ಆ ಕೊಲ್ಲ ನಾಮಕ ಅಸುರನನ್ನ ಕೊಲ್ಲಿಕ್ಕೋಸ್ಕರ ಕೊಲ್ಲಾಪುರಕ್ಕೆ ಬರಬೇಕಾಗಿತ್ತು ಲಕ್ಷ್ಮೀ ದೇವಿ. ಭೃಗು ಋಷಿಗಳು ಒಂದು ಪಾದ ಪ್ರಹಾರ ಮಾಡಿದ್ದು ಒಂದು ನೆಪ ಆಯಿತು. ಇದನ್ನು ನೆಪ ಮಾಡಿ ಪ್ರೇಮ ಕಲಹ ಮಾಡಿ ಆ ಕೊಲ್ಲಾಪುರಕ್ಕೆ ಲಕ್ಷ್ಮೀ ದೇವಿ ಬಂದಿದ್ದಾಳೆ. ಯದಾ ಗತಾ ಮಹಾಲಕ್ಷ್ಮೀ ತದಾ ನಾರಾಯಣೋ ಹರಿ ಅಷ್ಟಾವಿಂಶತಿನೇ ಪ್ರಾಪ್ತೆ ದ್ವಾಪರಾಂತೆ ಕಲವಯುಗೆ. ಲಕ್ಷ್ಮೀ ದೇವಿ ಬಂದ ಮೇಲೆ ನಾರಾಯಣ ಒಬ್ಬನೇ ಆಗಿಬಿಟ್ಟ. ವೈಕುಂಠ ಲೋಕದಲ್ಲಿ ವಿಚಾರ ಮಾಡಿದನಂತೆ, ನಾನೂ ಕೂಡ ಭೂಲೋಕಕ್ಕೆ ಹೋಗಿ ಸಿಟ್ಟಾಗಿ ಹೋದಂತಹ ಲಕ್ಷ್ಮೀ ದೇವಿಯನ್ನು ಬರಮಾಡಿಕೊಳ್ಬೇಕು, ಅದಕ್ಕಾಗಿ ಏನಾದರೂ ಒಂದು ಉಪಾಯ ಮಾಡ್ತೇನೆ ಅಂತ ಯೋಚನೆ ಮಾಡಿ ತಾನೂ ಕೂಡ ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಬಂದ. ಬಂದು ಸುವರ್ಣಮುಖರಿ ನದಿ ತೀರದಲ್ಲಿ, ಈಗಿನ ತಿರುಪತಿ ಬೆಟ್ಟ ಏನಿದೆ ಆ ಪ್ರದೇಶದಲ್ಲಿ, ಅದೆಲ್ಲ ಚೋಳರಾಜನ ಆಳ್ವಿಕೆಗೆ ಒಳಪಟ್ಟಿತ್ತು. ಆ ಬೆಟ್ಟದ ಮೇಲೆ ಆ ಪರ್ವತದಲ್ಲಿ ಗಂಗಾಯ ದಕ್ಷಿಣೇ ದೇಶ ಯೋಜನಾಂ ಶತತ್ರಯೇ ಸುವರ್ಣಮುಖರಿ ನಾಮ ನದೀನಾಂ ಪ್ರವರಾ ನದಿ. ಸುವರ್ಣಮುಖರಿ ನದಿಗಿಂತ ನದಿಯ ತೀರದಲ್ಲಿ ಶುಕಾಚಾರ್ಯರಿಗೆ ವರಕೊಟ್ಟಂತಹ ನದಿ ಅದು, ಶುಕಮುನಿಗಳಿಗೆ ಅಂತ. ಅದರ ಉತ್ತರ ತೀರದಲ್ಲಿ 2 ಕ್ರೋಶ ದೂರದಲ್ಲಿ ಶ್ರೀ ವೆಂಕಟಗಿರಿಯ ನಾಮ ವರ್ತತೆ ಪುಣ್ಯಕಾನನ, ವೆಂಕಟಾಚಲ ಅನ್ನುವಂತಹ ಪರ್ವತ ಇದೆ, ಅನೇಕ ಕಾಡುಗಳದರಲ್ಲಿ ಅಂತಹ ದಿವ್ಯವಾದ ಪರ್ವತದಲ್ಲಿ ವಾಸ ಮಾಡಬೇಕು ಅಂತ ಭಗವಂತನು ಕೂಡ ಬಂದು ಆ ಪರ್ವತದಲ್ಲಿ ಸೇರಿದ. ಸಾಧಾರಣ ಪರ್ವತ ಅಲ್ಲ ಅದು ವೆಂಕಟಾಚಲ ಅಂತಂದ್ರೆ. ವದನಂ ವೆಂಕಟಗಿರಿ ನೃಸಿಂಹಾದೃಶ್ಯ ಮಧ್ಯಮ ಶ್ರೀಶೈಲ ಪುಚ್ಛಭಾಗಸ್ತು ಸರ್ವಕ್ಷೇತ್ರಮಯೋ ಗಿರಿ. ಅದು ಪೂರ್ತಿ ಶೇಷದೇವರ ಸ್ವರೂಪ ಅಂತ, ಶೇಷದೇವರ ಸ್ವರೂಪ. ಆ ವೆಂಕಟಾಚಲ ಅಂತ ಏನಿದೆ ಅದು ಶೇಷದೇವರ ಹೆಡೆ. ನೃಸಿಂಹಾಚಲ ಅದು ಮಧ್ಯಮ ಭಾಗ, ಅಹೋಬಲ, ಅಹೋಬಲ ಪರ್ವತ ಶೇಷದೇವರ ಮಧ್ಯಭಾಗ. ಶ್ರೀಶೈಲ ಅದು ಪುಚ್ಛಭಾಗ ಅಂತ. ಶ್ರೀಶೈಲದಿಂದ ಹಿಡಿದು ವೆಂಕಟಾಚಲದ ತನಕ 3 ಪರ್ವತಗಳು, ವೆಂಕಟಾಚಲ, ಅಹೋಬಿಲ ಮತ್ತು ಶ್ರೀಶೈಲ. ಅಷ್ಟು ಶೇಷದೇವರ ಹೆಡೆ, ಮಧ್ಯಭಾಗ ಮತ್ತು ಪುಚ್ಛಭಾಗ. ಈ ರೀತಿ ವಿಚಾರ ಮಾಡಿ ಶೇಷಶಾಹಿಯಾಗಿರತಕ್ಕಂತಹ ಪರಮಾತ್ಮ ಆ ಶೇಷಾಚಲ ವಾಸ ಮಾಡ ಶೇಷಾಚಲದಲ್ಲೇ ವಾಸ ಮಾಡಬೇಕು ಅಂತ ಆ ಪರ್ವತದಲ್ಲಿ ಬಂದು ನೆಲೆಸಿದ್ದ. ಅಲ್ಲಿ ಪರ್ವತದ ಮಹಿಮೆ, ಆ ವೆಂಕಟಾಚಲದ ಮಹಿಮೆ ಸಾಧಾರಣ ಮನುಷ್ಯರಿಗೆ ಗೊತ್ತಾಗುವುದಿಲ್ಲ, ದೇವತೆಗಳಿಗೆ ಅದರ ಮಹಿಮೆ ಗೊತ್ತಾಗುವುದಿಲ್ಲ ಅಂತಿದ್ರು. ಯಾಕೆ ಅಂದ್ರೆ ಏವಂ ಮನೋಹರ ಶ್ರೀಮಾನ್ ಪರ್ವತ ಪುಣ್ಯಕಾನನ. ಮನುಷ್ಯರೆಲ್ಲ ನೋಡುವಾಗ ಮನೋಹರವಾದ ಪರ್ವತ ಅಂತ ಕಾಣ್ತದೆ. ನೋಡುವಾಗ ಅಲ್ಲಿ ಇಲ್ಲಿ ಮರಗಳು, ಬೇಕಾದಷ್ಟು ಕಲ್ಲುಗಳು, ಪ್ರಾಣಿಗಳು ಎಲ್ಲ ಇರತಕ್ಕಂತಹ ಪರ್ವತ ನೋಟಕ್ಕೆ, ಹೊರ ನೋಟಕ್ಕೆ ಮನೋಹರವಾಗಿ ಕಾಣಿಸ್ತದೆ. ಆದರೆ ಅದರಲ್ಲಿರುವ ವೈಶಿಷ್ಟ್ಯ ಏನು? ಸರವೋ ದೈವತಗಣಾಹ. ಆ ಪರ್ವತದಲ್ಲಿರುವ ಒಂದೊಂದು ಮರವು ಯಾವುದೋ ದೇವತಾ ಸ್ವರೂಪ, ದೇವತೆಗಳೇ ಮರದ ರೂಪದಲ್ಲಿ ಆ ಪರ್ವತದಲ್ಲಿ ನೆಲೆಸಿದ್ದಾರೆ. ಮೃಗಾಶ್ಚ ಮುನಿಪುಂಗವಾಹ, ಯಾವುದೋ ಮರ ಅಂತ ಹೇಳ್ಕೊಂಡು ಸುಮ್ಮನೆ ಅದನ್ನು ಕರೆಯೋದಲ್ಲ, ದೇವತೆಗಳೇ ಮರದ ಸ್ವರೂಪದಲ್ಲಿದ್ದಾರೆ. ಅಲ್ಲಿ ಸಂಚಾರ ಮಾಡುವ ಮೃಗಗಳೆಲ್ಲ ಮೃಗಾಶ್ಚ ಮುನಿಪುಂಗವಾಹ, ಋಷಿಶ್ರೇಷ್ಠರು ಮೃಗಗಳ ರೂಪದಲ್ಲಿದ್ದಾರಂತೆ. ಪಿತರ ಪಕ್ಷಿಣ ಸರ್ವೇ, ಅಲ್ಲಿ ಹಾರಾಡುವ ಪಕ್ಷಿಗಳೆಲ್ಲ ಪಿತೃದೇವತೆಗಳಂತೆ. ಪಾಷಾಣ ಯಕ್ಷ ಕಿನ್ನರಾಹ, ಅಲ್ಲಿರುವ ಒಂದೊಂದು ಕಲ್ಲು ಕೂಡ ಯಕ್ಷರು ಕಿಂಪುರುಷರು ಅಂತಿದ್ದಾರೆ, ಅವರೇ ಆ ರೂಪದಲ್ಲಿದ್ದಾರೆ. ಇದು ಬಹಳ ಆಶ್ಚರ್ಯಕರವಾದಂಥದ್ದು. ನಾವು ಬಹಳ ಸಣ್ಣವರಿರುವಾಗ ನಮ್ಮಲ್ಲಿ ನಮಗೊಂದು ಘಟನೆ ನನಗಿನ್ನೂ ನೆನಪಿಗಿದೆ, ಕಣ್ಣು ಕಟ್ಟಿದ ಹಾಗೆ. ನಮ್ಮ ಸ್ನೇಹಿತ ಒಬ್ಬ ಏನೋ ಅವನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದು ಎಲ್ಲ ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಹೋದಂತೆ ತಿರುಪತಿ ಬೆಟ್ಟಕ್ಕೆ ಹೋಗಿದ್ದ. ಅಲ್ಲಿ ದೇವರ ದರ್ಶನ ಮಾಡಿ, ಅಲ್ಲಿ ಲಡ್ಡು ತಗೊಂಡು, ಅದರಲ್ಲಿ ವಿಷವನ್ನು ಬೆರೆಸಿ ಆ ಲಡ್ಡು ತಿಂದು ಜೀವ ಬಿಡಬೇಕು ಅಂತ ಹೋದನಂತೆ. ಎಲ್ಲ ಬಂದು ಅವನೇ ಹೇಳ್ಕೊಂಡ ಕಥೆ. ಹೋದ, ಒಂದು ದೊಡ್ಡ ದೂರ ಹೋಗಿ ಒಂದು ಕಡೆ ಕಲ್ಲಿನ ಮೇಲೆ ಕೂತ್ಕೊಂಡು ಆ ಲಡ್ಡು ತಿನ್ನಬೇಕು ಅಂತ ಹೊರಟಾಗ ಇದ್ದಕ್ಕಿದ್ದಾಗಿ ಹಿಂದಿನಿಂದ ಒಂದು ಕೋತಿ ಬಂದು ಆ ಲಡ್ಡು ಕಟ್ಕೊಂಡು ಹೋಯ್ತು. ಆಮೇಲೆ ಅವನಿಗೆ ಆ ಕ್ಷಣ ಹೋಯ್ತು, ಆ ಲಡ್ಡು ಹೋಯ್ತು, ಮತ್ತೆ ಅವನಿಗೆ ಆ ಭಾವನೆ ಬದಲಾಗಿ ಮತ್ತೆ ವಾಪಸ್ ಬಂತು. ನಾನು ಸಾಯ್ಬೇಕು ಅಂತ ಹೋದವನಿಗೆ ಆ ಗಳಿಗೆ ಎಲ್ಲಿ ಆ ಕೋತಿ ಎಲ್ಲಿಂದ ಬಂತೋ ಏನೋ, ಒಂದೇ ಒಂದು ಕೋತಿ ಆ ಲಡ್ಡು ಕಸ್ಕೊಂಡು ಹೋಯ್ತು, ನನಗೆ ಆಮೇಲೆ ಮನಸ್ಸೇ ಬದಲಾಯಿಸ್ಬಿಟ್ಟೆ ನಾನು ಅಂತ ಹೇಳ್ತಾ ಇದ್ದೆ. ಮೃಗ ಅಷ್ಟೇ ಮುನಿಪುಂಗವಾಹ, ಋಷಿಗಳು ಅಂತಂದ್ರೆ ಅವರೆಲ್ಲ ಮುನಿಶ್ರೇಷ್ಠ, ಇದು ಮೃಗಗಳು ಅಂದ್ರೆ ಋಷಿ ಶ್ರೇಷ್ಠರು ಮೃಗಗಳ ರೂಪದಲ್ಲಿ ಇರ್ತಾರಂತ. ಋಷಿಗಳಿಗೆ ಕರುಣೆ ಜಾಸ್ತಿ, ದೇವತೆಗಳು ಸ್ವರೂಪ ತಿಳ್ಕೊಂಡು ಅವರವರಿಗೆಲ್ಲ ಹಿಂಗೆ ಹಿಂಗೆ ಆಗಬೇಕು ಅಂತ ಇರ್ತದೆ, ಆದ್ರೆ ಮುನಿಗಳೆಲ್ಲ ಬಹಳ ಕರುಣಾಶಾಲಿಗಳಾಗಿರ್ತಾರಂತ. ಆ ರೀತಿ ಬಂದು ಮಾಡಿರಬಹುದು. ಏವಂ ಪ್ರಭಾವೋಸ್ಯ ಗಿರೀಂದ್ರ ಜನ್ಮನಃ ಶ್ರೀವೆಂಕಟಾದ್ರೇಸ್ತು ಹರೇಸ್ತ ಶೈವ ಜಾನಂತಿತೆ ಬ್ರಹ್ಮ ಶಿವೇಂದ್ರ ಪೂರ್ವಕ ಅತ್ಯಲ್ಪ ವೀರ್ಯ ಮನುಜಾಸ್ತು ಕಿಂ ಪುನಃ. ಇಂಥ ಪ್ರಭಾವಶಾಲಿಯಾದ ಪರ್ವತ ಜಾನಂತಿತೆ ಬ್ರಹ್ಮ ಶಿವೇಂದ್ರ ಪೂರ್ವಕ, ಬ್ರಹ್ಮ ಶಿವ ಇಂದ್ರಾದಿಗಳಿಗೆ ಯಾವ ಮರ ಯಾವ ದೇವತೆ, ಯಾವ ಕಲ್ಲು ಯಾವ ಕಿಂಪುರುಷ ಯಾವ ಯಕ್ಷ ಯಾವ ಮೃಗ ಯಾವ ಋಷಿ, ಇದೆಲ್ಲ ಶತೋನ ಶತಕೋಟಿ ಋಷಿಗಳು ಅಂತ 100 ಕೋಟಿ ಋಷಿಗಳಿದ್ದಾರೆ ಒಟ್ಟು. ಯಾವ್ಯಾವ ಮೃಗವಾಗಿ ಅಲ್ಲಿದ್ದಾರೋ ಏನೋ, ಇದೆಲ್ಲ ದೇವತೆಗಳಿಗೆ ಗೊತ್ತಾಗ್ತದೆ ಹೊರತು ಮನುಷ್ಯರಿಗೆ ಗೊತ್ತಾಗುತ್ತೆ. ಇಂಥ ಶ್ರೇಷ್ಠವಾದ ಪರ್ವತ. ಅದರಿಂದ ಪರಮಾತ್ಮ ಬಂದು ಭೂಲೋಕದಲ್ಲಿ ಅದೇ ಜಾಗವನ್ನ ಆರಿಸಿಕೊಂಡಿದ್ದಾನೆ, ಆ ಪರ್ವತದಲ್ಲಿ ನೆಲೆಸಿದ್ದಾನೆ. ತಚ್ಚೋಪರಿ ವರ ದಿವ್ಯ ಸ್ವಾಮಿ ಪುಷ್ಕರಿಣಿ ಶುಭ ಮತ್ಸ್ಯ ಕಚ್ಚಪ ಸಂಬಾಧ ಗರ ಕುಕ್ಕುಟ ಭೂಷಿತ. ಅಂತಹ ಪರ್ವತದಲ್ಲಿ ಸ್ವಾಮಿ ಪುಷ್ಕರಿಣಿ ಸರೋವರ ಅಂತ ಇವತ್ತಿಗೂ ಇದೆ ಪ್ರಸಿದ್ಧವಾದ ವಿಶಾಲವಾದ ಸರೋವರ, ಸ್ವಾಮಿ ಪುಷ್ಕರಿಣಿ ಅಂತ ಅದನ್ನು ಕರೀತಾರೆ. 3 ಕೋಟಿ ತೀರ್ಥಗಳೇನಿದೆ ಭೂಮಿಯಲ್ಲಿ, ಅದಕ್ಕೆ ಜನ್ಮಭೂಮಿ ತವರು ಮನೆ ಇದ್ದಾಗಿದೆಯಂತೆ ಸ್ವಾಮಿ ಪುಷ್ಕರ. 3 ಕೋಟಿ ತೀರ್ಥಗಳಿಗೆ ಜನ್ಮ ಕೊಟ್ಟದ್ದು ಅದು ಅಂತಂತಾರೆ. ಅಂತಹ ದೇವತೆನೇ ಆ ಸ್ವಾಮಿ ಪುಷ್ಕರಣಿಯಾಗಿ ಆ ರೂಪದಿಂದ ಅಲ್ಲಿ ನೆಲೆಸಿದ ಆ ದೇವತೆ. ಗಂಗಾದಿ ಸರ್ವತೀರ್ಥಾನಾಂ ಜನ್ಮಭೂಮಿರ್ವಿರಾಜಿತ ತಸ್ಯಾಮ್ಯೇ ಸ್ನಾಂತಿ ಮನುಜಾ ತೇ ಧನ್ಯಾ ಪುಣ್ಯವರ್ಧನಾ. ಗಂಗಾದಿ ತೀರ್ಥಗಳಿಗೆ ತವರು ಮನೆಯಂತೆ ಇರತಕ್ಕಂಥ ಸರೋವರ ಸ್ವಾಮಿ ಪುಷ್ಕರ, ಅದರಲ್ಲಿ ಸ್ನಾನ ಮಾಡಿದರೆ ಅವರು ಧನ್ಯರಾಗ್ತಾರೆ. ಧನುರ್ಮಾಸದಲ್ಲಿ ಅಂತೂ ಶುಕ್ಲಪಕ್ಷದಲ್ಲಿ ದ್ವಾದಶಿ ಕಾಲ, ಮುಕ್ಕೋಟಿ ದ್ವಾದಶಿ ಎರಡನೋದೈದು ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಬಂದು ಅಲ್ಲಿ ಸ್ನಾನ ಮಾಡ್ತಾರಂತೆ. ಆ ದಿವಸ ಭೂಲೋಕಕ್ಕೆ ಬಂದು ಆ ಸ್ವಾಮಿ ಪುಷ್ಕರಣಿಯಲ್ಲಿ ಧನುರ್ಮಾಸದಲ್ಲಿ ಸ್ನಾನ ಮಾಡ್ತಾರೆ ಅಂತ. ಕಾಂಕ್ಷಂತಿ ಮನುಜ ಸ್ನಾನ ಮಿತಿ ಹೋ ಸಿಂಹದಾನಿತೆ. ದೇವತೆಗಳೇ ಬಂದು ಸ್ನಾನ ಮಾಡುವಾಗ ಮನುಷ್ಯರು ಅಲ್ಲಿ ಮಾಡಿ ಪಾಪ ಪರಿಹಾರ ಮಾಡಿಕೊಳ್ತಾರೆ ಅಂತ ಏನು ಹೇಳು. ಭಾಗವತದಲ್ಲಿ ಒಂದು ಪ್ರಸಂಗ ಬರ್ತದೆ ಕೊನೆಗೆ, ತಕ್ಷಕ ಸರ್ಪ ಕತ್ತಲಿಕ್ಕೆ ಅಂತ ಬರ್ತಾ ಇತ್ತು ಪರೀಕ್ಷಿತರಾಗಿ ನಾನು ಕೊನೆಗೆ ಏಳು ದಿವಸ ಆದಾಗ. ಅದೇ ಸಂದರ್ಭದಲ್ಲಿ ಕಶ್ಯಪ ಅಂತ ಒಬ್ಬ ಬ್ರಾಹ್ಮಣರು ಆ ಪರೀಕ್ಷಿತರಾಗಿ ನನ್ನ ಬದುಕಿಸಬೇಕು ಅಂತ ಅವರು ಬರ್ತಾ ಇದ್ರು. ಕೊನೆ ಇಬ್ಬರಿಗೂ ದಾರಿಯಲ್ಲೇ ಭೇಟಿ ಆಗ್ತದೆ. ಆಮೇಲೆ ತಕ್ಷಕ ಆ ಕಶ್ಯಪರ ಸಾಮರ್ಥ್ಯ ಎಲ್ಲ ಪರೀಕ್ಷೆ ಮಾಡಿ ನೀವು ಬದುಕಿಸೋದು ಬೇಡ, ನಾನು ನಿಮಗೆ ಬದುಕಿಸಿದ್ರೆ ನಿಮಗೆ ಏನು ಕೊಡ್ತಾನೆ ಪರೀಕ್ಷಿತರಾಗ, ಎಷ್ಟು ಸಂಭಾವನೆ ಕೊಡಬಹುದು, ಅದರ ಎರಡರಷ್ಟು ನಾನು ಕೊಡ್ತೇನೆ, ಮೂರರಷ್ಟು ಕೊಡ್ತೇನೆ ಅಂತ ಹೇಳಿ ಹಣದ ಆಸೆ ತೋರಿಸಿ ಸಾಕಷ್ಟು ಹಣ ಕೊಟ್ಟು ತಕ್ಷಕ ಸರ್ಪ ಕಶ್ಯಪ ಬ್ರಾಹ್ಮಣನ, ಕಶ್ಯಪ ಅಂದ್ರೆ ಕಶ್ಯಪ ಋಷಿಗಳಲ್ಲ, ಆ ಹೆಸರನ್ನ ಒಬ್ಬ ಬ್ರಾಹ್ಮಣ ಕಳಿಸಿಬಿಟ್ಟು ಹಣ ಸಿಕ್ತು, ಬ್ರಾಹ್ಮಣ ಹೋಗಿಬಿಟ್ಟು. ಆಮೇಲೆ ತಕ್ಷಕ ಕ್ರಿಮಿ ರೂಪದಲ್ಲಿ ಬಂದು ಪರೀಕ್ಷಿತರಾಗಿ ನನ್ನ ಕಟ್ಟಿಬಿಟ್ಟ. ಆಮೇಲೆ ಪರೀಕ್ಷಿತರಾಜನ ದೇಹ ಪರಿತ್ಯಾಗ ಆಯಿತು ಅಂತ ಕಥೆ. ತಗೊಂಡೇನೋ ಹೋದ್ರಲ್ಲ ಕಶ್ಯಪ ಅನ್ನೋ ಬ್ರಾಹ್ಮಣ ಒಳಗೊಳಗೇ ಚಿತ್ತಿತ್ತಂತವನಿಗೆ, ನಾನು ಹಣದ ಆಸೆಗೋಸ್ಕರ ಆ ತಕ್ಷಕನಿಂದ ಹಣ ತಗೊಂಡು ನಾನು ಹಿಂದೆ ಬಂದುಬಿಟ್ಟೆ, ಆ ಪರೀಕ್ಷಿತರಾಜನನ್ನು ಬದುಕಿಸಬಹುದಾಗಿತ್ತೋ ಏನೋ. ಅವನು ವಿಷಹರ ವೈದ್ಯ, ಆ ಕಶ್ಯಪ ಬ್ರಾಹ್ಮಣ ವಿಷ ಹಾವಿನ ವಿಷವನ್ನು ಪರಿಹಾರ ಮಾಡುವ ಶಕ್ತಿ ಇತ್ತು, ಆದರೆ ತಕ್ಷಕ ಕೊಟ್ಟ ದುಡ್ಡು ತಗೊಂಡು ಹಿಂದೆ ಬಂದುಬಿಟ್ಟೆ. ಇದು ಅವನಿಗೆ ಒಳಗೇ ಚಿತ್ತಿತಾ ಇತ್ತು, ಕೊರಗು ಒಳಗೆ ಎಂಥ ಕೆಲಸ ಮಾಡಿಬಿಟ್ಟೆ, ಹಣದ ಆಸೆಗೆ ಒಬ್ಬ ರಾಜನನ್ನ ನಾನು ಬದುಕಿಸೋದು ಬಿಟ್ಟುಬಿಟ್ಟು ನನ್ನ ಅಂತ ಒಳಗೊಳಗೆ ಕೊರಗಿತ್ತಂತೆ. ಆ ಅದರಿಂದ ಪಾಪನೂ ಬಂತಂತವನು. ಈ ರೀತಿ ಹಣ ತಗೊಂಡು ತನ್ನ ವಿದ್ಯೆಯನ್ನ ವಿದ್ಯೆಯಿಂದ ಪರೀಕ್ಷಿತರಾಗಿನಂಥ ಕೃಷ್ಣನೇ ಬದುಕಿಸಿದ್ದಾನೆ, ಬ್ರಹ್ಮಾಸ್ತ್ರ ಪ್ರಯೋಗ ಆದಾಗ ಬದುಕಿಸಿದ್ದು ಶ್ರೀಕೃಷ್ಣ ಅಂಥದ್ದು. ತಾನು ಆ ಮಂತ್ರದಿಂದ ತನ್ನ ಬದುಕಿಸಬಹುದಾಗಿತ್ತು ಪರೀಕ್ಷಿತರಾಗಿನನ್ನ, ತಪ್ಪು ಮಾಡಿಬಿಟ್ಟೆ ಅಂತ ಅವನಿಗೆ ಬಹಳ ಅನಿಸ್ತು. ಅದರಿಂದ ಪಾತಕನೋ ಬಂತಂತೆ. ಅದರಿಂದ ಅವನಿಗೆ ಯಾವ ಅನರ್ಥ ಆಗ್ತಿತ್ತೋ ಅದು ಪರಿಹಾರ ಆದದ್ದು ಈ ಸ್ವಾಮಿ ಪುಷ್ಕರಣಿ ಸ್ನಾನದಿಂದ. ಆಮೇಲೆ ಕಶ್ಯಪ ಬಂದು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಮಾಡಿಕೊಂಡಂತೆ. ಹೀಗೆ ಇಂಥ ತಪ್ಪುಗಳು ಮನುಷ್ಯರಿಂದ ಸಾಕಷ್ಟು ನಡೀತಿರ್ತದೆ. ಯಾರಿಗೂ ಒಳ್ಳೆ ಒಳ್ಳೆ ಅಪಾಯಿಂಟ್ಮೆಂಟ್ ಕೊಡೋದಿದ್ರೆ ಬೇಡ ಅವ್ರಿಗೆ ಕೊಡಬೇಡ್ರಿ ಅಂತ ದುಡ್ಡು ಕೊಟ್ಬಿಟ್ರೆ ಅದನ್ನು ಮಾಡಿಬಿಡ್ತಾರೆ. ಬೇಕಾದ್ರೆ ಕೆಲಸ ಕೊಡೋದನ್ನು ಕೂಡ ತಪ್ಪಿಸಿ ದುಡ್ಡು ತಗೊಂಡು ಒಳ್ಳೇದು ಮಾಡುವ ಸಂದರ್ಭ ಬಂದಾಗ ಮಾಡದೇ ಇರೋದು ಉಂಟು. ಇಂಥ ಯಾವ್ದಾವುದೋ ಹಣದ ಆಸೆಗೆ ಬಿದ್ದು ಆಗ್ತಿರ್ತದೆ. ಇಂಥ ಪಾತಕಗಳಿಗೆಲ್ಲ ಪ್ರಾಯಶ್ಚಿತ್ತ ಅಂದ್ರೆ ಸ್ವಾಮಿ ಪುಷ್ಕರಣಿ ಸ್ನಾನ ಅಂತ ಕಶ್ಯಪ ಅಲ್ಲಿ ಮಾಡಿದ ಅಂತ ಕಥೆ. ಕಿರು ಸುಮಾರ ಗಣ ಕಿರಣ ಮಂಡೂಕ ಸ್ವರ ಹುಂಕೃತ, ಇಂಥ ದಿವ್ಯವಾದ ಅನೇಕ ಜಲಚರ ಪ್ರಾಣಿಗಳಿಂದ ಕೂಡಿದಂಥ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಶ್ರಾದ್ದಾದಿಗಳನ್ನು ಮಾಡಿದರೆ ಪಿತೃಗಳು ತೃಪ್ತರಾಗ್ತಾರೆ. ಶ್ರೀರಾಮಚಂದ್ರ ದೇವರು ಅಲ್ಲಿ ಸ್ನಾನ ಮಾಡಿದ್ರಂತೆ. ಸೀತಾನ್ವೇಷಣೆ ಮಾಡುವ ನೆಪದಿಂದ ದಕ್ಷಿಣಕ್ಕೆ ಬಂದಾಗ ಸ್ವಾಮಿ ಪುಷ್ಕರಣಿಯಲ್ಲಿ ರಾಮದೇವರು ಮಾಡಿದ್ರಂತೆ. ಒಬ್ಬ ಯದುವಂಶದ ಒಬ್ಬ ರಾಜ ಅಲ್ಲಿ ಸ್ನಾನ ಮಾಡಿ ಮುಕ್ತನಾಗಿದ್ದಂತೆ. ಹೀಗೆ ಅನೇಕ ನಿದರ್ಶನಗಳಿದೆ. ಇಂಥ ಸ್ವಾಮಿ ಪುಷ್ಕರಣಿಯ ಪಶ್ಚಿಮ ಭಾಗದಲ್ಲಿ ವರಾಹದೇವರ ಸನ್ನಿಧಾನ ಇದೆ, ಅದರ ದಕ್ಷಿಣ ಭಾಗದಲ್ಲಿ ಒಂದು ಹುತ್ತ ಧರಾಮ, ಆ ಹುತ್ತದಲ್ಲಿ ಅಡಕೊಳ್ಳೋಣ, ಅಲ್ಲಿ ವಾಸ ಮಾಡೋಣ. ಯಾಕೆಂದ್ರೆ ಪರಮಾತ್ಮ ಬಂದದ್ದೇ ಕೊಲ್ಲಾಪುರಕ್ಕೆ ಹೋದ ಲಕ್ಷ್ಮೀ ದೇವಿನ ಬರಮಾಡಿಕೊಳ್ಬೇಕು ಅಂತ ಸಿಟ್ಟಾಗಿ ಹೋಗಿದ್ದಾರೆ. ಏನಾದರೂ ಒಂದು ವಿಡಂಬನೆ ಮಾಡಿ ನಾಟಕ ಮಾಡಿ ಅವಳನ್ನು ಬರಮಾಡಿಕೊಳ್ಬೇಕು. ಅದೆಲ್ಲ ಮಾಡಬೇಕಾದ್ರೆ ಕಲಿಯುಗ ಪ್ರಾರಂಭ ಆಗಲಿ, ಅಲ್ಲಿವರೆಗೆ 10,000 ವರ್ಷ ಬಾಕಿ ಇತ್ತಂತೆ ದ್ವಾಪರ ಮುಗಿಲಿಕ್ಕೆ. ಆ 10,000 ವರ್ಷ ಆ ಹುತ್ತದಲ್ಲಿ ಇದ್ರಾಯ್ತು, ವಾಸ ಮಾಡಿದ್ರಾಯ್ತು ಅಂತ ಭಗವಂತ ಆ 10,000 ವರ್ಷ ಆ ಹುತ್ತದಲ್ಲೇ ಇದ್ದ. ದ್ವಾಪರಯುಗ 10,000 ವರ್ಷ ಕಳೆದು ದ್ವಾಪರಯುಗ ಮುಗಿದು ಕಲಿಯುಗ ಪ್ರಾರಂಭ ಆಯಿತು. ಆವಾಗ ಚೋಳರಾಜ ಅದನ್ನೆಲ್ಲ ಆ ಪ್ರದೇಶವನ್ನೆಲ್ಲ ಆಳ್ತಾ ಇದ್ದ. ಆಗ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ದನಕಾಯುವ ಹುಡುಗಿಯಾಗಿ ಒಂದು ದನ ಮತ್ತು ಕರುವನ್ನ ತಂದು ಆ ಚೋಳರಾಜನಿಗೆ ಮಾರಿ ಹೋದ್ಲಂತ. ನೋಡ್ಲಿಕ್ಕೆ ಒಂದು ದನಕಾಯುವ ಹುಡುಗಿ ಬಂದಿದೆ ಅಂತ, ಆದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಬಂದಂತ. ಯಾವುದೋ ಹಸು ಕರು ಅಂತ ನೋಟಕ್ಕೆ ಕಾಣಿಸ್ತದೆ, ಆದ್ರೆ ಆ ಹಸು ಸಾಕ್ಷಾತ್ ಬ್ರಹ್ಮದೇವರು, ಕರು ರುದ್ರದೇವರು. ಬ್ರಹ್ಮ ರುದ್ರರೇ ಹಸು ಕರುವಾಗಿ ಲಕ್ಷ್ಮೀ ದೇವಿ ಗೋಪಾಲಿಕೆಯಾಗಿ ಆ ದನಕರುಗಳನ್ನು ಮಾರಿ ಹೋದ್ದಂತ. ಆ ಚೋಳರಾಜನಿಗೆ ಮಾರುವಾಗ ಅವಳೊಂದು ಮಾತು ಹೇಳಿದ್ರು, ಇದು ಬಹಳ ಒಳ್ಳೆ ಅಮೃತದಂಥ ಹಾಲು ಕೊಡ್ತಕ್ಕಂಥ ಹಸು, ಅಮೃತದಂಥ ಹಾಲು ಕೊಡ್ತದೆ, 10ರೊಂದಿಗೆ 11 ಅಂತ ಇದನ್ನ ಎಲ್ಲಾ ಗೋವುಗಳ ಜೊತೆಗೆ ಸೇರಿಸ್ಬೇಕು, ಇದಕ್ಕೆ ವಿಶೇಷವಾದ ಉಪಚಾರ ಮಾಡು, ಇದರ ಹಾಲು ಬಹಳ ವಿಶಿಷ್ಟವಾದ ಹಾಲು, ಬೇರೆ ಹಾಲಿನಂತೆ ಅಲ್ಲ, ಅದರ ಜೊತೆಗೆ ಬೆರೆಸಲೂ ಬೇಡ ಅಂತ ಹೇಳಿ ಆ ದನಕಾಯುವ ಹುಡುಗಿಯ ಮಾತು ಕೇಳಿ ಚೋಳರಾಜ ತೀರ್ಮಾನ ಮಾಡಿದ. ಹೇಳಿದಂತೆ ಹೆಂಡತಿನ ಕರೆದು, ಇನ್ನು ಮೇಲೆ ನಮ್ಮ ಮಗನಿಗೆ ಇದೇ ಹಸುವಿನ ಹಾಲು ಕೊಡಿಸು ಅಂತ ಹೇಳಿ ಒಳ್ಳೆ ಹಾಲು, ಅಮೃತದಂತಹ ಹಾಲಂತೆ, ಇದರ ಹಾಲು ಮಗನಿಗಾಗಿ ಮೀಸಲಿಡು ಅಂತಂದು. ಇದೇ ಅವನು ಮಾಡಿದ ತಪ್ಪು. ಇಷ್ಟು ಹೇಳಿ ಇಂಥ ಒಳ್ಳೆ ಹೆಸರು ಅಂತ ಕೊಟ್ಟಾಗ, ಹಾಗಾದ್ರೆ ಇದನ್ನು ನಿತ್ಯ ದೇವರಿಗೆ ಕ್ಷೀರಾಭಿಷೇಕ ಮಾಡೋಣ ಅನ್ನೋ ಕಲ್ಪನೆ ಬರಲಿಲ್ಲ. ಮಗನಿಗೆ ಇದನ್ನೇ ಕುಡಿಸಿದ್ರಾಯಿತು ಅಂತ ಯೋಚನೆ ಮಾಡಿದ. ಹಾಗೆ ಮಾಡಲಿಕ್ಕೂ ಶುರು ಮಾಡಿದ. ಯಾವಾಗ ಅದನ್ನ ಮಗನಿಗಾಗಿ ಮೀಸಲಿಟ್ಟ, ಒಂದು ದಿನನೂ ದೇವರಿಗೆ ಆ ಹಾಲಿನಿಂದ ಅಭಿಷೇಕ ಮಾಡಲಿಲ್ಲ, ಆ ಹಸು ಮನೆಯಲ್ಲಿ ಹಾಲು ಕೊಡೋದನ್ನೇ ನೆನೆಸಿಬಿಡ್ತಂತೆ. ಹಾಲೇ ಕೊಡಲಿಲ್ಲ, ಒಂದೆರಡು ದಿವಸದಲ್ಲೇ ಅದು ಹಾಲು ನೆನೆಸಿಬಿಡ್ತು. ಇವನು ಆಶ್ಚರ್ಯಪಟ್ಟ, ಎಂಥ ಹಸು, ಹಾಲು ಕೊಡುವ ಹಸು ಅಂತ ಹೇಳಿದ್ರೆ ಕೊಡ್ತಾನೆ ಇಲ್ಲ. ಇದು ದನಕಾಯಿ ಹುಡುಗ ಒಬ್ಬ ಇದ್ದ ಮನೆಯಲ್ಲಿ, ಅವನಿಗೆ ಬೈದ, ಹೊಡೆದ, ಎಲ್ಲ ಮಾಡಿದ. ಅವನು ಯಾರು ಕದೀತಾರೆ ಹಾಲನ್ನ ನೋಡೋಣ, ಮನೆಯಲ್ಲಿ ಹಾಲು ಕೊಡೋದಿಲ್ಲ ಅಂದ್ರೆ ಹೊರಗೆ ಹೋದಾಗ ಮೇಲಕ್ಕೆ ಹೋದಾಗ ಯಾರೋ ಕದೀಬೇಕು, ಯಾರು ಕದೀತಾರೆ ಅಂತ ಹಿಂಬಾಲಿಸಿ ಬಂದ್ರೆ ಯಾರೂ ಕದ್ದಿಲ್ಲ. ಆ ಚೋಳರಾಜನ ಅರಮನೆಯಿಂದ ಹಸು ಹೊರಟ್ರೆ ಮೇಲಕ್ಕೆ ಅಂತ ಅದು ಸಂಚಾರ ಮಾಡ್ತಾ ಮಾಡ್ತಾ ವೆಂಕಟಾಚಲಕ್ಕೆ ಬಂದು, ಆ ವೆಂಕಟಾಚಲದಲ್ಲಿ ಸ್ವಾಮಿ ಪುಷ್ಕರಣಿಯ ದಕ್ಷಿಣ ದಿಕ್ಕಿನಲ್ಲಿ ಒಂದು ಹುಣಸೆ ಮರ, ಅದರ ಬುಡದಲ್ಲಿ ಒಂದು ಹುತ್ತ, ಆ ಹುತ್ತದ ಮೇಲೆ ನಿಂತು ತಾನಾಗಿ ಕೆಚ್ಚಲಿನಿಂದ ಹಾಲು ಸುರಿಸಿ ಹೋಗ್ತಿತ್ತ. ಯಾರೂ ಕದ್ದಿಲ್ಲ, ಹಾಲು ಸುರಿಸಿ ಹೋಗ್ತಿತ್ತು. ಆ ದನಕಾಯಿ ಹುಡುಗ ನೋಡಿ, ಇದೇ ಅನ್ಯಾಯ ಮಾಡ್ತಾ ಇದೆ, ನಾನು ಬೈಸ್ಕೊಳ್ಬೇಕಾಯ್ತು ಅಂತ ಕೊಡ್ಲಿ ತೆಗೆದ್ನ. ಕೊಡ್ಲಿಯಿಂದ ಆ ಹಸುವನ್ನೇ ಕೊಂದು ಬಿಡೋಣ ಅಂತ ಕೊಡ್ಲಿ ಎತ್ತಿದಾಗ, ಇನ್ನೇನು ಪ್ರಹಾರ ಮಾಡಬೇಕು ಆ ಇದಕ್ಕೆ, ಹಸುವಿಗೆ. ಅಷ್ಟೊತ್ತಿಗೆ ಹುತ್ತದಲ್ಲಿದ್ದಂತಹ ಪರಮಾತ್ಮ 10,000 ವರ್ಷದಿಂದ ಇದ್ದ, ಏಟು ಬೀಳ್ತದೆ ಅಂತಾದಾಗ ತಾನು ಮೇಲೆ ಬಂದು ಹಸುವನ್ನು ಆ ಕಡೆ ದಬ್ಬಿದ. ಏಟು ಬಿದ್ದದ್ದು ಅವನ ತಲೆಗೆ, ತಾನು ಕೊಡ್ಲಿ ಏಟನ್ನು ಸ್ವೀಕಾರ ಮಾಡಿ ಹಸುವನ್ನು ದಬ್ಬಿದನಂತೆ. ಯಾಕೆ ಅಂದ್ರೆ ಅದಕ್ಕೆ ಒಂದು ಕಾರಣ ಹೇಳ್ತಾರೆ, ಭಗವಂತನ ಒಂದು ಪ್ರತಿಜ್ಞೆ ಇದೆಯಂತೆ. ಏಕೇನ ತುಳಸಿ ಮಾತ್ರ ದಲೇನಾಪಿ ನರೋತ್ತಮ ಪೂಜೆಯೇ ಭಕ್ತಿಭಾವೇನ ಸಮೃದ್ಧಾನ್ವಿತಿ ಮತ್ಪಣ. ನಾನೊಂದು ಪ್ರತಿಜ್ಞೆ ಮಾಡಿದ್ದೇನೆ, ಏಕೇನ ತುಳಸಿ ಮಾತ್ರ ದಲೇನಾಪಿ ನರೋತ್ತಮ, ನೀನು ನನಗೆ ಪೂಜೆ ಇಲ್ಲದಿದ್ರೂ ಪರವಾಗಿಲ್ಲ, ಒಂದು ತುಳಸಿ ದಳವನ್ನ, ಒಂದು ತುಳಸಿ ದಳ, ಒಂದು ಗಂಗೋದಕ ಬಿಂದು ಅಂತಲ್ಲ, ಹಾಗೆ ಒಂದು ತುಳಸಿ ದಳವನ್ನ ಸಾಲಗ್ರಾಮದ ಮೇಲಿಟ್ಟು ಕೃಷ್ಣ ಪ್ರೀತನಾಗುವಂತ ಇಷ್ಟು ಪೂಜೆ ಮಾಡಿದರೂ ಕೂಡ ಅಂತೂ ನನ್ನನ್ನು ಸ್ಮರಣೆ ಮಾಡುತ್ತಿದ್ದಾನೆ, ಒಂದು ತುಳಸಿ ದಳವನ್ನ ನನಗೆ ಅರ್ಪಣೆ ಮಾಡಿದ್ದಾನೆ, ಅಂಥವನನ್ನ ರಕ್ಷಣೆ ಮಾಡೇ ಮಾಡ್ತೀನಿ ನಾನು, ತಮ್ಮ ರಕ್ಷಾ ಮಿತಿ ಮತ್ತಣಹ, ಈ ರೀತಿ ಪ್ರತಿಜ್ಞೆ ಮಾಡಿದವು. ಇವತ್ತು ನಿತ್ಯ ಕ್ಷೀರಾಭಿಷೇಕ ಮಾಡತಕ್ಕಂತಹ ಈ ಗೋವನ್ನ ನಾನು ರಕ್ಷಣೆ ಮಾಡದೇ ಇದ್ರೆ ನನ್ನ ಮಾತಿನ ಮೇಲೆ ಏನು ವಿಶ್ವಾಸ ಬರುತ್ತೆ? ನಿತ್ಯ ಕ್ಷೀರಾಭಿಷೇಕ ಮಾಡತಕ್ಕಂತಹ ಹಸುವಿಗೆ ಇವತ್ತು ಕೊಡಲಿ ಏಟು ಬೀಳ್ತಾ ಇದೆ, ಅದನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ತತ್ಕಾಲದಲ್ಲಿ ಮೇಲೆ ಬಂದ, ಹಸುವನ್ನ ರಕ್ಷಣೆ ಮಾಡಿದ. ಏಟು ಅವನ ತಲೆ ಬಿತ್ತು. ಭಗವಂತನ ಪ್ರತಿಜ್ಞೆ ಇಷ್ಟು ಮಾಡಿದರೂ ಸಾಕು ಅಂತಾನೆ ಪರಮಾತ್ಮ. ಆಮೇಲೆ ಆ ರಕ್ತ ಸಿಮಲಿಕ್ಕೆ ಶುರುವಾಯಿತಂತೆ. ರಕ್ತ ಎಲ್ಲಿದೆ ಪರಮಾತ್ಮನ ಶರೀರದಲ್ಲಿ? ರಕ್ತದ ದೇಹ ಅಲ್ಲ ಅವನು, ಜ್ಞಾನಾನಂದಮಯ ಸ್ವರೂಪ. ಆದರೂ ಕೂಡ ತತ್ಕಾಲದಲ್ಲಿ ರಕ್ತ ಸೃಷ್ಟಿ ಮಾಡಿದ, ರಕ್ತ ಪ್ರವಾಹವನ್ನೇ ಸೃಷ್ಟಿ ಮಾಡಿದ. ಅದನ್ನು ನೋಡಿ ದನಕಾಯಿ ಹುಡುಗ ಆಘಾತ ಆಗಿ ಹೃದಯಾಘಾತದಿಂದ ಸತ್ತೇ ಹೋದ. ಆಮೇಲೆ ಹಸು ಅಲ್ಲಿ ಹೋಗಿ ಚೋಳರಾಜನ ಮನೆಗೆ ಹೋಗಿ ಅಲ್ಲಿ ಹೊರಳಾಡ್ತಾ ಇದೆ. ಅದನ್ನ ಏನಾಯ್ತು ಅಂತ ತಿಳ್ಕೊಳ್ಳಿಕ್ಕೆ ಚೋಳರಾಜ ಬಂದ. ಚೋಳರಾಜ ಬಂದ ಕೂಡಲೇ ಉದ್ಭಿದ್ಯ ವಲ್ಮೀಕ ಮನಂತ ವೀರ್ಯ, ಆ ಭಗವಂತ ವೃತ್ತದಿಂದ ಮೇಲೆ ಬಂದು ಚೋಳರಾಜನಿಗೆ ಶಾಪ ಹಾಕಿದನಂತೆ. ನನ್ನ ತಲೆ ಒಡಿತು, ನಿನ್ನ ಪ್ರದೇಶದಲ್ಲಿ ಬಂದು ನನ್ನಷ್ಟಕ್ಕೆ ನಾನು ಹುತ್ತದಲ್ಲಿ ವಾಸ ಮಾಡಿದ್ರೆ ಆ ದನಕಾಯಿ ಹುಡುಗ ನನ್ನ ತಲೆ ಒಡೆದಿದ್ದಾನೆ ಕೊಡ್ಲಿಯಿಂದ, ಅದರಿಂದ ನಿನಗೆ ಶಾಪ ಹಾಕ್ತಾ ಇದ್ದೀನಿ. ಕಲಿಯುಗ ಮುಗಿಯುವವರೆಗೆ ಪಿಶಾಚೋ ಭವ ದುರ್ಬುದ್ಧೆ, ಪಿಶಾಚಿ ಜನ್ಮ ಬರಲಿ, ನಿನಗೆ ಪಿಶಾಚಿ ಆಗಿರು ಅಂತ ಶಾಪ ಕೊಟ್ಟು ಕಲಿಯುಗ ಮುಗಿಯುವ ತನಕ ಹಾಗೆ ಬಹಳ ದುಃಖ ಅನುಭವಿಸು. ನಂದೇ ತಪ್ಪು, ನನಗೆ ಗೊತ್ತಿಲ್ಲ ದನಕಾಯಿ ಹುಡುಗ ಮಾಡಿದ ಅಂತಂದ್ರೆ. ಯಜಮಾನೋ ಗೃಹೇ ಎಷ್ಟು ನ ವಿಚಾರ ಪರೋಭವೇ, ಯಾರೇ ಮಾಡಲಿ ಅದನ್ನೆಲ್ಲ ಅನುಭವಿಸಬೇಕಾದವನು ಯಜಮಾನ. ಯಾವುದೇ ಒಂದು ರಾಜ್ಯದಲ್ಲಿ, ಒಂದು ಮನೆಯಲ್ಲಿ ಯಾರ್ಯಾರು ಸಣ್ಣವರು ಮಾಡಿದ್ರೆ ಅದರದ್ದೆಲ್ಲ ಫಲ ಅನುಭವಿಸಬೇಕಾದದ್ದು ಯಾರು? ಯಜಮಾನ. ನೀನು ಸರಿಯಾಗಿದ್ದಿದ್ರೆ ಈ ರೀತಿ ಆಗ್ತಿದ್ದಿಲ್ಲ, ಆದ್ರಿಂದ ನಿನಗೇ ಶಾಪ ಕೊಡ್ತೇನೆ ಅಂತ ಭಗವಂತ ಆ ಚೋಳರಾಜನಿಗೆ ಶಾಪ ಕೊಟ್ಟನಂತೆ. ಇದರಲ್ಲೆಲ್ಲ ಏನು ಅಂತರಾರ್ಥ ಅಂದ್ರೆ, ಬ್ರಹ್ಮದೇವರು ಗೋವಾಗಿ ಚೋಳರಾಜನ ಮನೆಗೆ ಬಂತು. ಲಕ್ಷ್ಮೀದೇವಿ ಮಾರಿ ಹೋದ್ರು, ಒಳ್ಳೆ ಹಾಲು ಕೊಡ್ತಕ್ಕಂಥದ್ದು. ಆದ್ರೆ ಆ ಗೋವು ಹಾಲು ಕೊಡ್ಲಿಲ್ಲ ಮನೆಯಲ್ಲಿ. ಯಾಕೆ ಕೊಡ್ಲಿಲ್ಲ? ಚೋಳರಾಜ ಆ ಗೋವಿನ ಹಾಲನ್ನ ತನ್ನ ಮಗನಿಗಾಗಿ ಮೀಸಲಿಟ್ಟಿರುತ್ತೆ. ಒಂದು ದಿನನೂ ದೇವರಿಗೆ ಅಭಿಷೇಕ ಮಾಡುವ ಸಂಕಲ್ಪನೂ ಮಾಡಲಿಲ್ಲ. ಆದ್ರಿಂದ ಆ ಹಸು ಹಾಲು ಕೊಡೋದು ನಿಲ್ಲಿಸಿಬಿಡ್ತಂತ. ಗೋವು ಅಂದ್ರೆ ಏನು? ಗೋ ಶಬ್ದಕ್ಕೆ ಎರಡರ್ಥ. ಹಸು ಅಂತ ಒಂದರ್ಥ, ಇನ್ನೊಂದು ಗೋವು ಅಂದ್ರೆ ಭೂಮಿ ಅಂತ ಅರ್ಥ. ಭಾಗವತದಲ್ಲೆಲ್ಲ ಅನೇಕ ಕಡೆ ಬರ್ತದೆ, ಭೂದೇವಿಯೇ ಗೋರೂಪದಲ್ಲಿದ್ದು ಅಂತ ಬರ್ತಾ. ಗೋ ಅಂದ್ರೆ ಭೂಮಿ, ಭೂಮಿ ನಮಗೆ ಬೆಳೆ ಯಾವಾಗ ಕೊಡ್ತದೆ? ಆ ಬೆಳೆಯನ್ನ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಿದ್ದೀವಿ ಅಂತ ಆದ್ರೆ ಬೇಕಾದಷ್ಟು ಸಮೃದ್ಧಿಯಿಂದ ಅದು ಕೊಡ್ತದೆ, ಭೂಮಿ ಬೆಳೆ ಕೊಡ್ತದೆ. ಭೂಮಿಯಲ್ಲಿ ಬೆಳೆ ಕಡಿಮೆ ಆಗ್ತದೆ, ಮಳೆ ಕಡಿಮೆ ಆಗ್ತದೆ ದೇವತೆಗಳಿಂದ, ಭೂಮಿಯಲ್ಲಿ ಬೆಳೆ ಕಡಿಮೆ ಆಗ್ತದೆ, ಆಹಾರದಲ್ಲಿ ಸತ್ತು ಹೋಗ್ತದೆ. ಯಾಕೆ ಹೋಗ್ತದೆ ಅಂತಂದ್ರೆ ಅದನ್ನ ನಾವು ದೇವರಿಗೆ ಉಪಯೋಗಿಸದೇನೆ ನಮ್ಮ ಮಕ್ಕಳು ಮರಿ ನಾವು ಮಾತ್ರ ತಿನ್ನಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ಮಾತ್ರ ಮೀಸಲಿಟ್ಟಾಗ ಭೂಮಿ ಬೆಳೆ ಕೊಡೋದು ಕಡಿಮೆ ಮಾಡ್ತದೆ. ಹಸು ಹಾಲು ಕೊಡೋದ್ರಲ್ಲಿ ಇಷ್ಟು ಯಾಕೆ? ಆ ಚೋಳರಾಜನ ಸಂಕಲ್ಪ ಪುತ್ರಾರ್ಥ ಮಕರೋತ್ತದ, ಮಗನಿಗೋಸ್ಕರ ಇಟ್ಟುಬಿಡ್ತದೆ, ಅದು ಹಾಲು ಕೊಡೋದ್ರಲ್ಲಿ. ಅಂದ್ರೆ ಅರ್ಥ ನಾವು ಮಾತ್ರ ಆಹಾರವನ್ನು ಸ್ವೀಕಾರ ಮಾಡ್ತೇವೆ, ದೇವರಿಗೆ ಅದನ್ನು ಮುಂದಿಟ್ಟು ಅಥವಾ ತಿನ್ನುವಾಗಲಾದ್ರೂ ದೇವರ ಸ್ಮರಣೆ ಮಾಡಬೇಕು ಕೊನೆಯ ಬಗ್ಗೆ. ಇದು ನಿಂದು ಅಂತ ಅಷ್ಟು ಸ್ಮರಣೆ ಮಾಡದೇ ಇದ್ರೆ ಆವಾಗ ಭೂದೇವಿ ಆಹಾರ ಬೆಳೆ ಸಾಮಗ್ರಿ ಎಲ್ಲ ಕಡಿಮೆ ಆಗೋದು ಇದಕ್ಕೋಸ್ಕರ. ಇದು ತೋಳರಾಜನ ತಪ್ಪು. ಈ ತಪ್ಪು ಮಾಡಿದ್ರಿಂದಲೇನೆ ಅವನಿಗೆ ಪಿಶಾಚೋ ಭವ ದುರ್ಬುದ್ಧೆ ಅಂತ ಪರಮಾತ್ಮ ಹೇಳಿ ಪಿಶಾಚಿ ಆಗು ಅಂತ ಶಾಪ. ಆ ಹಸುವನ್ನ ಅದರ ಹಾಲನ್ನ ದೇವರಿಗೋಸ್ಕರ ಅಂತ ಅವನಿಟ್ಟಿದ್ರೆ ಅದು ಹಾಲು ಕೊಡ್ತಾನೆ ಇತ್ತು, ಬೇಕಾದಷ್ಟು ಹಾಲು ಕೊಡ್ತಿತ್ತು. ಭಗವದ್ಗೀತೆ ಹೇಳೋ ತತ್ವನೇ ಇತ್ತು, ತೈರ್ ದತ್ತಾನ್ ಅಪ್ರದಾಯುಧ್ಯ ಯೋಭಂಕ್ತೆ ತೇನ ಏವ ಸಹ. ಭಗವಂತ ಕೊಟ್ಟದ್ದನ್ನ ದೇವತೆಗಳು ನಮಗೆ ಕೊಟ್ಟದ್ದನ್ನ ನಾವು ದೇವತೆಗಳಿಗೆ ಅಂತ ನಾವು ಸ್ವಲ್ಪನೂ ಕೂಡ ಅರ್ಪಣೆ ಮಾಡದೇ ಇದ್ರೆ ನಾವು ಮಾತ್ರ ತಿಂದ್ರೆ ಆವಾಗ ನಾವು ಸ್ತೇನರಾಗ್ತೇವೆ, ಕಳ್ಳರಾಗ್ತೇವೆ. ಆವಾಗ ಪರಮಾತ್ಮ ಅದನ್ನ ಅಪಹಾರ ಮಾಡೇ ಮಾಡ್ತಾನೆ. ಶ್ರೀಕೃಷ್ಣ ಪಾರಿಜಾತಾಪಹಾರ ಅಂತ ಮಾಡಿದ, ಬಹಳ ಪ್ರಸಿದ್ಧ ಪಾರಿಜಾತಾಪಹಾರ ಮಾಡಿದ. ಇಂದ್ರನ ಮನೆಗೆ ಹೋದಾಗ, ಸ್ವರ್ಗಕ್ಕೆ ಹೋದಾಗ ಸ್ವರ್ಗ ಲೋಕದಲ್ಲಿದ್ದ ಪಾರಿಜಾತ ವೃಕ್ಷವನ್ನೇ ಕಿತ್ತು ಬಂದು ಹೋದದ್ಯಾತಕ್ಕೆ ನರಕಾಸುರನನ್ನು ಕೊಂದು ಆ ನರಕಾಸುರ ಅದಿತಿ ದೇವಿಯ ಕರ್ಣಕುಂಡಲಗಳನ್ನು ಕದ್ದಿದ್ದ, ಆ ಕಿವಿಯ ಕುಂಡಲಗಳನ್ನು ಕೊಟ್ಟು ಬರೋಣ ಅಂತ ಹೋದ. ನರಕಾಸುರನ್ನು ಕೊಂದು ಕರ್ಣಕುಂಡಲ ಕೊಟ್ಟು ಬರಲಿಕ್ಕೆ ಹೋದವನು ಬರುವಾಗ ಪಾರಿಜಾತ ವೃಕ್ಷ ಚೆನ್ನಾಗಿ ಕಾಣಿಸ್ತು ಅಂತ ಕಿತ್ತುಕೊಂಡ ಬಂದ. ಯಾರೋ ಬೇರೆ ಹುಡುಗರು ಮಾಡು, ಇಲ್ಲ ಹೋದೆ ಇನ್ನೂ ಕಾಣಿಸ್ತು ಇಟ್ಟುಕೊಂಡೇ ಬಂದೆ ಅಂತಂದಂಗೆ ಪಾರಿಜಾತ ವೃಕ್ಷ ಯಾಕೆ ಕಿತ್ತುಕೊಂಡು ಬಂದ? ತಪ್ಪಲ್ವೇ? ಮತ್ತೆ ಪಾರಿಜಾತ ಕೊಟ್ಟದ್ದು ಯಾರು? ದೇವದಾನವರು ಸೇರಿ ಕ್ಷೀರ ಸಮುದ್ರ ಮಥನ ಮಾಡುವಾಗ ಪಾರಿಜಾತ ಬಂತು. ಆ ಪಾರಿಜಾತವನ್ನ ಭಗವಂತನೇ ಇಂದ್ರನೇ ಕೊಟ್ಟನಂತೆ, ನೀನ್ ತಗೊಂಡು ಹೋಗು ಸ್ವಲ್ಪ ಲೋಕಕ್ಕೆ, ಕೌಸ್ತುಭಮಣಿ ನಾನಿಟ್ಟುಕೊಳ್ತೇನೆ, ಪಾರಿಜಾತ ನೀನ್ ತಗೊಂಡು ಹೋಗು ಅಂತ ಕೊಟ್ಟಿತ್ತು. ತಾನೇ ಕೊಟ್ಟ ಪಾರಿಜಾತವನ್ನ ವಿನಾ ಕಾರಣ ಸುಮ್ಮನೆ ತಾನು ಸ್ವರ್ಗಲೋಕದಿಂದ ಬರುವಾಗ ಕಿತ್ತುಕೊಂಡು ಬಂದಲ್ಲ ಭೂಲೋಕಕ್ಕೆ, ದತ್ತಾಪಹಾರ ಅಂತ ಅನಿಸ್ತದ ಇನ್ನು. ಹೀಗೆ ಕೃಷ್ಣ ದತ್ತಾಪಹಾರ ಮಾಡಿದನು ಅಂತ ಪ್ರಶ್ನೆ ಬಂದ್ರೆ ಅದಕ್ಕಿಷ್ಟೇ ಉತ್ತರ, ದತ್ತಾಪಹಾರ ಅಲ್ಲ, ಅದು ಶಿಕ್ಷೆ ಕೊಟ್ಟದ್ದು. ಯಾಕೆ ಅಂದ್ರೆ ಕೃಷ್ಣ ಅದಿತಿಯ ಕರ್ಣಕುಂಡಲಗಳನ್ನ ಕೊಟ್ಟು ಇಂದ್ರನಿಗೆ ಕೊಟ್ಟು, ಇಂದ್ರನ ತಾಯಿ ಅದಿತಿ, ಅವರ ಮನೆಗೆ ಹೋಗಿ ಕೊಟ್ಟು ಬರುವಾಗ ಅದೇ ವೇಳೆಗೆ ಸತ್ಯಭಾಮಾದೇವಿ ಪಾರಿಜಾತದ ಕುಸುಮಗಳನ್ನೆಲ್ಲ ಪೋಣಿಸಿ ಒಂದು ಒಳ್ಳೆ ಗೊಂಚಲು ಮಾಡಿ ಮಾಡ್ತಾ ಇದ್ದಂತೆ. ಕೃಷ್ಣ ಹೋದಾಗ ಬರೇ ಕೃಷ್ಣ ಒಬ್ಬ ಹೋಗಿದ್ದಿಲ್ಲ, ಸತ್ಯಭಾಮೆ ಜೊತೆ ಹೋಗಿದ್ದ. ಅಲ್ಲಿ ಶಚಿದೇವಿ, ಇಂದ್ರನ ಹೆಂಡತಿ ಶಚಿದೇವಿ ಪಾರಿಜಾತ ವೃಕ್ಷದ ಹೂವನ್ನೆಲ್ಲ ಗೊಂಚಲು ಮಾಡ್ತಾ ಇದ್ದ. ಕೃಷ್ಣ ಸತ್ಯಭಾಮ ಸೇರಿ ಹೋದರು, ನರಕಾಸುರ ಸಂಹಾರಕ್ಕೆ ಸತ್ಯಭಾಮನ ಕರ್ಕೊಂಡು ಬಂದಿದ್ದ. ಇಬ್ರು ಸೇರಿ ಹೋಗಿ ಅದಿತಿಗೆ ಕರ್ಣಕುಂಡಲಗಳನ್ನು ಕೊಟ್ಟರು, ಹೋಗಿ ಬರ್ತೇನೆ ಅಂತ ಹೊರಡುವಾಗ ಆ ಶಚಿದೇವಿ, ಇಂದ್ರನ ಹೆಂಡತಿ ಶಚಿದೇವಿ ಸತ್ಯಭಾಮೆಗೆ ಬರೇ ಅರಿಶಿನ ಕುಂಕುಮ ಕೊಟ್ಟು ಕಳಿಸಿದ್ದೆ. ಅಲ್ಲಿ ತಾನು ಪಾರಿಜಾತ ವೃಕ್ಷದ ಹೂವು ಒಳ್ಳೆ ಪಾರಿಜಾತ ಕುಸುಮಗಳನ್ನು ಪೋಣಿಸಿ ದೊಡ್ಡ ಗೊಂತಲು ಮಾಡಿದ್ದಾಳೆ, ಒಂದು ಸ್ವಲ್ಪವನ್ನು ಸತ್ಯಭಾಮ ಕೊಡಬಹುದಾಗಿತ್ತು. ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಮುತ್ತೈದೇರಿಗೆ ಒಂದಿಷ್ಟು ಹೂ ಕೊಡ್ತಾರೋ, ಏನೂ ಇಲ್ಲದೇನೆ ಬರೀ ಅರಿಶಿನ ಕುಂಕುಮ ಕೊಟ್ಟು ಹೋಗುವ. ಯಾಕೆ ಕೊಡ್ಲಿಲ್ಲ ಅಂದ್ರೆ ಆ ಸತ್ಯಭಾಮೆ ಭೂಲೋಕದವಳು, ನಾವೆಲ್ಲ ಸ್ವರ್ಗಲೋಕದವಳು ಅಂತ ಭಾವಿಸಿದ್ದಂತೆ ಶಚಿಗೆ. ಇಂದ್ರನೂ ಹೇಳಲಿಲ್ಲ ಸತ್ಯಭಾಮೆಗೆ ಒಂದಿಷ್ಟು ಹೂ ಕೊಡು ಅಂತ. ಅದಕ್ಕೆ ಸತ್ಯಭಾಮೆನೇ ಪ್ರೇರಣೆ ಮಾಡ್ತಾಳೆ, ಆ ಪಾರಿಜಾತ ವೃಕ್ಷ ಇದು ನೋಡಿ ಕಿತ್ತಿಬಿಡಿ ಅಂತ. ಯಾಕೆ ಅಂದ್ರೆ ನನಗೆ ಒಂದಿಷ್ಟು ಹೂ ಮುಡ್ಕೊಳ್ಳಿಕ್ಕೆ ಕೊಡ್ಲಿಲ್ಲ, ತಾನು ಮಾತ್ರ ತಲೆಯಲ್ಲಿ ಇಟ್ಟುಕೊಂಡ್ಲು, ನನಗೆ ಬರೀ ಅರಿಶಿನ ಕುಂಕುಮ ಕೊಟ್ಟು. ನೀವೇ ಕೊಟ್ಟದ್ದು, ಕೃಷ್ಣನೇ ಕೊಟ್ಟಂತಹ ಪಾರಿಜಾತದ ಹೂವನ್ನ ಶಚಿದೇವಿ ತಾನು ಮಾತ್ರ ಮುಡಿದ್ಲು, ಸತ್ಯಭಾಮೆ ಕೊಡ್ಲಿಲ್ಲ, ಇಂದ್ರನೂ ಹೇಳಲಿಲ್ಲ. ಅದಕ್ಕೆ ಕೃಷ್ಣ ಪಾರಿಜಾತ ವೃಕ್ಷವನ್ನು ಕಿತ್ತಿದ್ದ. ಯಾಕೆ? ಇದು ತೈರ್ತತ್ತ ನಪ್ರದಾಯೇಭ್ಯ ಯೋಭುಂಕ್ತೆ ತೇನ ಏವ ಸಹ. ಸ್ವತಃ ಕೃಷ್ಣ ಸತ್ಯಭಾಮಿಯರು ಸ್ವರ್ಗಲೋಕಕ್ಕೆ ಬಂದಾಗ, ಇಂದ್ರನ ಮನೆಗೆ ಬಂದಾಗ ಅದು ಪಾರಿಜಾತವನ್ನ ಅದಕ್ಕಾಗಿ ಸತ್ಯಭಾಮ ಎದುರುಗಡೆನೆ ಪೋಣಿಸಿ ತಾನು ಮಾತ್ರ ಇಟ್ಟುಕೊಂಡು ಕೃಷ್ಣನಿಗೆ ಇವನಿಗೆ ಸತ್ಯಭಾಮ ಕೊಡಲಿಲ್ಲಲ್ಲ, ಇದು ತಪ್ಪಾಯ್ತು. ಭಗವಂತ ಕೊಟ್ಟದ್ದನ್ನ ಭಗವಂತನ ಪತ್ನಿ ಕೊಡಲಿಲ್ಲ, ಅದು ಕಳ್ಳತನದಂತಹ ಅಪವಾದ. ಅದಕ್ಕೆ ಆ ಪಾರಿಜಾತ ಕಿತ್ತಿದ್ದ. ದೇವರು ಕೆಲವು ಸಲ ನಮಗೇನೂ ಇಲ್ಲದಂತೆ ಯಾಕೆ ಮಾಡ್ತಾನೆ ಅಂದ್ರೆ ಆ ಪದಾರ್ಥಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಲಿಲ್ಲ ಅಂತಾದ್ರೆ ಆಹಾರ ಸಾಮಗ್ರಿ ಎಲ್ಲ ಕಡಿಮೆ ಆಗ್ತಾ ಬರ್ತದೆ, ಅದರ ಸತ್ವನಾದರೂ ಕಡಿಮೆ ಆಗ್ತದೆ. ಬೇಕಾದಷ್ಟು ತಿನ್ನಲಿಕ್ಕೆ ಇದೆ ಅಂತಂದ್ರು ಅದರ ಸತ್ವ ಹೋಗ್ತದೆ, ಅದು ಫಲಕಾರಿಯಾಗುವುದಿಲ್ಲ, ನಿಸ್ಸತ್ವ ಆಗಿಬಿಡ್ತದೆ. ಹಿಂದಿನ ಕಾಲದಲ್ಲಿ ಆಹಾರದಲ್ಲಿದ್ದ ಸತ್ವ ಈಗ ಉಳಿದಿಲ್ಲ, ಈಗ ಉಳಿದಿಲ್ಲ. ಹಿಂದೆ ಬರೇ ಹಿಂದಿನ ಕಾಲದವ್ರನ್ನ ಹೇಳಿದ್ರು ಒಂದು ಲೋಟ ಹಾಲು ಕುಡಿದ್ರೆ ಸಾಕು, ಹೊತ್ತು ಬೇಕಾದ್ರೆ ಉಪವಾಸದಲ್ಲಿರುವಂತಹ ಸತ್ವ ಆ ಪದಾರ್ಥಗಳಲ್ಲಿತ್ತು. ಈಗ ನಿಸ್ಸತ್ವ ಪದಾರ್ಥ ಧಾನ್ಯಗಳಲ್ಲಿ ಅದರ ಪ್ರಮಾಣನೂ ಕಡಿಮೆ ಆಯಿತು, ಅದರ ಸತ್ವನೂ ಕೂಡ ಕಡಿಮೆ ಆಯಿತು. ಸುಮ್ಮನೆ ಮೇಲ್ನೋಟಕ್ಕೆ ಧಾನ್ಯ ಆಗ್ತದೆ. ಇದೆಲ್ಲ ಯಾಕಾಗ್ತದೆ ಅಂದ್ರೆ ಭಗವಂತನಿಗೆ ಅರ್ಪಣೆ ಮಾಡದೇ ಇದ್ದಾಗ ಅದಕ್ಕೆ ಆ ಹಸು ಹಾಲು ಕೊಡಲಿಲ್ಲ ಅಂತಂದ್ರೆ ಹೀಗೆ. ಆಮೇಲೆ ಚೋಳರಾಜ ಕೇಳ್ಕೊಂಡಂತೆ, ಪಿಶಾಚಿಯಾಗಿ ನಾನು ದುಃಖ ಅನುಭವಿಸಬೇಕಾಯ್ತಲ್ಲ, ನಾನು ಮಾಡಿದ ತಪ್ಪು ಹೌದು, ಆದ್ರೆ ಈಗ ನನಗೆ ಪರಿಹಾರ ಏನು ಅಂತ ಕೇಳಿದಾಗ, ಮುಂದೆ ನನಗೆ ಆಕಾಶರಾಜ ತನ್ನ ಮಗಳು ಪದ್ಮಾವತಿಯನ್ನು ಕೊಟ್ಟು ವಿವಾಹ ಮಾಡ್ತಾನೆ, ಆವಾಗೊಂದು ವಜ್ರ ಖಚಿತವಾದಂತಹ ಸುವರ್ಣ ಕಿರೀಟವನ್ನು ನನಗೆ ಅದರ ಉಡುಗೊರೆ ಅಂತ ಅರ್ಪಣೆ ಮಾಡ್ತಾನೆ, ದಿವ್ಯವಾದಂತಹ ಕಿರೀಟ. ಅದನ್ನು ನಾನು ಪ್ರತಿನಿತ್ಯ ಧಾರಣೆ ಮಾಡೋದಿಲ್ಲ, ಪ್ರತಿ ಶುಕ್ರವಾರ ಸಾಯಂಕಾಲ ಅದನ್ನು ನಾನು ಧರಿಸ್ತೇನೆ. ಆವಾಗ ನನ್ನ ಕಣ್ಣಿನಲ್ಲಿ, ಯಾಕೆಂದ್ರೆ ಏಟು ಬಿದ್ದ ತಲೆ, ಆ ಕಿರೀಟ ಬೇರೆ ಇಟ್ಕೊಳ್ತೇನೆ. ಪ್ರತಿ ಶುಕ್ರವಾರ ಸಾಯಂಕಾಲ ಮಾವ ಕೊಟ್ಟು ಕಿರೀಟ ಅಂತ ದಿನಕ್ಕೆ ವಾರಕ್ಕೆ ಒಂದು ದಿವಸ ಆದರೂ ಇಟ್ಕೊಳ್ತೇನೆ, ಆವಾಗ ನಿನಗೆ ಸುಖ ಆಗಲಿ, ನನ್ನ ಕಣ್ಣಲ್ಲಿ ನೀರು ಬರ್ತದೆ, ನಿನಗೆ ಸುಖ ಆಗ್ತದೆ. ಇಷ್ಟು ಕಾಲಾವಧಿಯನ್ನ ಕೊಟ್ಟು ಭಗವಂತ ಆಮೇಲೆ ಚೋಳರಾಜನನ್ನು ಕಳಿಸಿ, ಈ ತಲೆ ಏಟು ಬಿದ್ದಿದೆ, ಅದಕ್ಕೆ ಏನು ಉಪಚಾರ ಮಾಡಬೇಕು ಅಂತ ಉಪಚಾರಕ್ಕಾಗಿ ಬೃಹಸ್ಪತ್ಯಾಚಾರ್ಯನ ಕರೀತಾನೆ. ಆ ಬೃಹಸ್ಪತ್ಯಾಚಾರ್ಯರು ಅದಕ್ಕೆ ಹತ್ತಿ ಗಿಡ ಅಂತಿರ್ತದೆ, ಅದರ ಹಾಲನ್ನ ಹತ್ತಬೇಕು, ಬೀಜ ತೆಗೆದ ಹತ್ತಿಯನ್ನ ಆ ಹಾಲಿನಲ್ಲಿ ಮುಳುಗಿಸಿ ಅದನ್ನ ಆ ಗಾಯದ ಮೇಲೆ ಇಟ್ಟುಕೊಂಡ್ರೆ ಅದರಿಂದ ಯಾವ ದುಷ್ಪರಿಣಾಮನೂ ಆಗುವುದಿಲ್ಲ, ಅದು ವಾಸಿ ಆಗ್ತದೆ ಅಂತ ಅವರು ಹೇಳ್ತಾರೆ. ಆಮೇಲೆ ಹತ್ತಿ ಗಿಡದ ಹಾಲನ್ನು ಹುಡುಕೊಂಡು ಅವನೊಂದು ದಿವಸ ಪ್ರಾತಃ ಕಾಲದಲ್ಲಿ ಹತ್ತಿ ಗಿಡದ ಹಾಲಿಗೆ ಅಂತ ಹುಡುಕುವಾಗ ಅಲ್ಲಿ ವರಾಹದೇವರ ದರ್ಶನ ಆಗ್ತದೆ. ವರಾಹದೇವರ ಭೇಟಿ ಆದ ಕೂಡಲೇ ವರಾಹದೇವರಿಗೆ ಗೊತ್ತಾಯ್ತು ಇವನು ಯಾರು ಅಂತ, ಏನು ವೈಕುಂಠದಿಂದ ಇಲ್ಲಿ ಬಂದೆ ಅಂತ ಕೇಳಿದ್ರೆ, ಆಗ ಶ್ರೀನಿವಾಸ ಎಲ್ಲ ಕಥೆ ಹೇಳಿದಂತೆ. ಎಲ್ಲ ಇಷ್ಟಕ್ಕೆಲ್ಲ ಮೂಲ ನಾರದರು ಅಂತ ಹೇಳಿದ್ರು. ಎಲ್ಲ ಇಂತಿಂಥದ್ದೆಲ್ಲ ಏನ್ ನಡೆದ್ರೆ ಅದಕ್ಕೆ ನಾರದರೇ ಮೂಲ ಆಗಿರ್ತಾರೆ. ಯಾಕೆ ಅಂದ್ರೆ ಸುಮ್ಮನಿರದೆ ಆ ನಾರದರು ಋಷಿಗಳೆಲ್ಲ ಜಾಹ್ನವಿ ತೀರದಲ್ಲಿ ಯಜ್ಞ ಮಾಡ್ತಿದ್ದಾಗ ಯಾರಿಗೆ ಸಮರ್ಪಣೆ ಮಾಡ್ತೀರಿ ಅಂತ ಕೇಳಲಿಕ್ಕೆ ಹೋದ್ರು. ಆಗ ಆ ಋಷಿಗಳೆಲ್ಲ ಮೂರು ದೇವತೆಗಳನ್ನು ಪರೀಕ್ಷೆ ಮಾಡೋಣ ಅಂತ ಭೃಗು ಋಷಿಗಳನ್ನು ಕಳಿಸಿದ್ರು. ಆ ಭೃಗು ಋಷಿಗಳು ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದವರು ಬೇರೆ ರೀತಿ ಪರೀಕ್ಷೆ ಮಾಡಬಾರ್ದೆ ನನ್ನ ಎದೆ ಒದ್ದು ಪರೀಕ್ಷೆ ಮಾಡಿದ್ರು, ಒದ್ದಾಗ ಆದ್ರೆ ಸಿಟ್ಟು ಬರ್ತದೆ ಅಂತ ನೋಡೋಣ ಅಂತ ಪರೀಕ್ಷೆ ಮಾಡಿದ್ರು. ನಾನು ಸಿಟ್ಟಿನವನಲ್ಲ, ಬ್ರಾಹ್ಮಣ ಬಂದಿದ್ದಾನೆ ಅಂತ ಹೇಳಿ ಪಾದ ತೊಳೆದೆ. ಅದೇನೋ ಒದ್ದಾಗಿ ಏಟು ಲಕ್ಷ್ಮೀದೇವಿಗೆ ಬಿದ್ದಿತ್ತಂತೆ, ಆದ್ರಿಂದ ಲಕ್ಷ್ಮೀದೇವಿ ಸಿಟ್ಟಾಗಿ ಕೊಲ್ಲಾಪುರಕ್ಕೆ ಹೋದ್ಲು. ಅವಳು ಹೋದ್ಮೇಲೆ ನಾನೊಬ್ಬನೇ ಹಾಕಿರಬೇಕು ಅಂತ ನಾನು ಭೂಮಿಗೆ ಬಂದೆ. 10,000 ವರ್ಷ ಮುಗಿದ್ಮೇಲೆ ಕಲಿಯುಗ ಪ್ರಾರಂಭ ಆಗ್ತದೆ, ಕಲಿಯುಗ ಪ್ರಾರಂಭ ಆದ್ಮೇಲೆ ಏನಾದರೂ ನಾಟಕ ಆಡಿ ಆ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳೋಣ ಅಂತ ಕಾಯ್ತಾ ಇದ್ದೆ. ಯಾಕೆ ದ್ವಾಪರಯುಗದಲ್ಲಿ ಈ ನಾಟಕ ಎಲ್ಲ ನಡೀತಿದ್ದಿಲ್ಲ, ಕಲಿಯುಗದಲ್ಲಿ ಆದ್ರೆ ಇವೆಲ್ಲ ನಡೀತದೆ. ಅದಕ್ಕೋಸ್ಕರ ಕಲಿಯುಗ ಬರಲಿ ಅಂತ ಕಾಯ್ತಾ ಇದ್ದೆ. ಕಲಿಯುಗ ಬಂತು. ಆ ಚೋಳರಾಜನ ದನಕಾಯುವ ಹುಡುಗ ನನ್ನ ತಲೆ ಒಡೆದು, ಕಲಿಯುಗದಲ್ಲಿ ಮೊದಲು ತಲೆ ಒಡೆದದ್ದು ಶ್ರೀನಿವಾಸ, ಆಮೇಲೆ ಉಳಿದವರು ತಲೆ ಒಡೆಯಲಿಕ್ಕೆ ಶುರುವಾಗಿ, ಮೊಟ್ಟ ಮೊದಲು ಕಲಿಯುಗ ಪ್ರಾರಂಭ ಆದ ಕೂಡಲೇ ನನ್ನ ತಲೆ ಒಡೆಯಲಿಕ್ಕೆ ಶುರು ಮಾಡಿ, ನನ್ನ ತಲೆಗೆ ಏಟು ಬಿತ್ತು. ಅದಕ್ಕೆ ಈಗ ನಾನು ಬೃಹಸ್ಪತ್ಯಾಚಾರ ಮಾತಿನಂತೆ ಔಷಧೋಪಚಾರಕ್ಕೋಸ್ಕರ ಬರ್ತಾ ಇದ್ದೀನಿ. ಹತ್ತಿ ಗಿಡ ಹುಡುಕೊಂಡು ಬಹಳ ಸಂತೋಷ ಆಯ್ತು ನಿನ್ನ ಭೇಟಿ ಆದದ್ದು ಅಂತ ಶ್ರೀನಿವಾಸ ವರಾಹನಿಗೆ ಹೇಳ್ತಾನೆ. ವರಾಹ ಬೇರೆ ಅಲ್ಲ, ಶ್ರೀನಿವಾಸ ಬೇರೆ, ಎರಡೂ ಭಗವದ್ ರೂಪವರೇ. ಇಷ್ಟೆಲ್ಲ ಹೇಳಿ ಎಷ್ಟು ದಿವಸ ಇಲ್ಲಿ ಕ್ಯಾಂಪ್ ಅಂತ ಕೇಳಿದ್ರೆ ಶ್ರೀನಿವಾಸ ಹೇಳಿದಂತೆ, ಕಲಿಯುಗ ಮುಗಿದ ತನಕನು ಇಲ್ಲೇ ಇರಬೇಕು ಅಂತಿದ್ದೀನಿ ಅಂತ. ಅಲ್ಲ, ನಿನ್ನ ತಲೆ ಒಡೆದಿದ್ದಾರಲ್ಲ, ಇಂತಹ ಕಲಿಯುಗದಲ್ಲಿ ಇರ್ತೀವಿ ಅಂದ್ರೆ ತಲೆ ಬಾಗುವವರು ಇರ್ತಾರೆ, ತಲೆ ಒಡೆಯುವವರು ಇದ್ದಾರೆ, ಕಿರಬಾಗಿ ನಮಸ್ಕಾರ ಮಾಡುವವರು ಇದ್ದಾರೆ. ಅವರ ಕಲ್ಯಾಣಕ್ಕೋಸ್ಕರವಾಗಿ, ಅವರ ಶ್ರೇಯಸ್ಸಕ್ಕೋಸ್ಕರ ಕಲಿಯುಗ ಮುಗಿದ ತನಕ ಇಲ್ಲೇ ಇರಬೇಕು ಅಂತಿದ್ದೀನಿ, ಸ್ವಲ್ಪ ಸ್ಥಳ ಕೊಟ್ರೆ ಇಲ್ಲೇ ಇರ್ತೀನಿ, ಇದೆಲ್ಲ ನಿಂಗೆ ಸೇರಿದ್ದು ಅಂತ ಕೇಳಿದ್ನ. ವರಾಹದೇವರು ಹೇಳ್ತಾರೆ, ಕೊಡಬಹುದಾಗಿತ್ತು, ನೀನು ಬಂದು 10,000 ವರ್ಷ ಆಯ್ತು, 10,000 ವರ್ಷದ ತನಕ ಸುಮ್ಮನೆ ಕೂತ್ಕೊಂಡು ಈಗ ಸ್ಥಳ ಬೇಕು ಅಂತ ಕೇಳಿದ್ರೆ ಈಗ ಬಹಳ ಬೆಲೆ ಆಗಿ ಹೋಗಿದೆ ಅಂತಂದಂತೆ. ವರಾಹ ಬಂದು ಕೂಡಲೇ ತಗೊಂಡಿದ್ರೆ ಏನಾದರೂ ಸಿಕ್ಕಿತ್ತು ಅಂತ. ಈಗ ಬಹಳ ಬೆಲೆ ಆಗಿದೆ, ಸ್ಥಳ ಮೌಲ್ಯ ನಗರಕ್ಕೆ ತಾಮ್, ಅದಕ್ಕೆಲ್ಲ ಬೆಲೆ ಕೊಡಬೇಕಾಗ್ತದೆ. ಈಗ ಹಾಗೆ ಕೊಡೋ ಹಾಗಿಲ್ಲ, ಕಲಿಯುವ ಶುರುವಾಗಿ ಬಿಟ್ಟಿತ್ತು, ಅದರಿಂದ ಅಷ್ಟು ಸುಲಭದಲ್ಲಿ ಜಾಗೆ ಸಿಗೋದಿಲ್ಲ, ಬೆಲೆ ಕೊಡಬೇಕು. ಶ್ರೀನಿವಾಸ ಹೇಳ್ತಾನೆ, ನನಗೇನು ಖರೀದಿಗೆ ಬೇಡ, ನಾನೇ ತಗೊಂಡು ಹೋಗೋದಿಲ್ಲ, ಕಲಿಯುವುದೇ ಮುಗಿಯೋ ತನಕ ಕೊಡು, ಮತ್ತೆ ನಿನಗೆ ಬಿಟ್ಟು ಹೋಗ್ತೇನೆ ಅಂತಂದು ನೀಸಿಟ್ಟುಕೊಳ್ಳೋದು ಅಂತ ಇರ್ತದಲ್ಲ ಹಾಗೆ. ಭಗವಂತ ವರಾಹದೇವರು ಹೇಳಿದ್ರಂತೆ ಅದಕ್ಕೂ ಬೆಲೆ ಕೊಡಬೇಕು ಅಂತ. ಕಲಿಯುಗ ಮುಗಿದ್ಮೇಲೆ ನನಗೆ ಬಿಟ್ಟು ಹೋಗೋದಾದ್ರೂ ಬೆಲೆ ಕೊಡಬೇಕು ಅಂತ. ಹಾಗೆ ಶ್ರೀನಿವಾಸ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಹೋಗಿಬಿಟ್ಲು. ಆ ಉದ್ವೇಗದಲ್ಲಿ ನಾನು ಹಾಗೆ ಬಂದುಬಿಟ್ಟಿದ್ದೀನಿ ಸೀದಾ, ನನ್ನ ಹತ್ರ ಏನೂ ಇಲ್ಲ, ಆದ್ರೆ ನಿನಗೆ ಬೆಲೆ ಕೊಡ್ತೇನೆ. ಮುಂದೆ ನನ್ನ ದರ್ಶನಕ್ಕೆ ಕೋಟಿಗಟ್ಟಲೆ ಜನ ಬರ್ತಾರೆ, ಬಂದಾಗೆಲ್ಲ ನಾನು ಅವರಿಗೊಂದು ನಿಯಮ ಮಾಡಿಬಿಡ್ತೇನೆ, ನನ್ನ ದರ್ಶನಕ್ಕೆ ಬಂದವರೆಲ್ಲ ಮೊದಲು ವರಾಹದೇವರ ದರ್ಶನ ಮಾಡಬೇಕು. ನೈವೇದ್ಯಂ ಕ್ಷೀರಸೇಚನಂ, ಅಲ್ಲಿ ನೈವೇದ್ಯ ಕ್ಷೀರಾಭಿಷೇಕ ನೈವೇದ್ಯ ಎಲ್ಲ ಮಾಡಿ ಪ್ರಥಮ ದರ್ಶನ ಸ್ಯಾತ್, ನೈವೇದ್ಯಂ ಕ್ಷೀರಸೇಚನ, ಮೊದಲು ವರಾಹದೇವರ ದರ್ಶನ ಮಾಡಬೇಕು, ಆಮೇಲೆ ನನ್ನ ದರ್ಶನಕ್ಕೆ ಬರಬೇಕು. ಈ ರೀತಿ ನಿಯಮ ಮಾಡ್ತೇನೆ. ಹಾಗೆ ನನ್ನ ದರ್ಶನಕ್ಕೆ ಬರುವವರೆಲ್ಲ ನಿನಗೆ ಸೇವೆ ಮಾಡ್ತಾನೇ ಇರ್ತಾರೆ, ಕೊನೆಯ ತನಕ ಕಲಿಯುಗ ಮುಗಿಯುವವರೆಗೂ ನಿನಗೆ ಹಣ ಬರ್ತಾನೇ ಇರ್ತದೆ, ಅದನ್ನೇ ದ್ರವ್ಯ ಬೆಲೆ ಅಂತ ಸ್ವೀಕಾರ ಮಾಡಿಕೊಡು ಅಂತ ಹೇಳಿದ ಮೇಲೆ 100 ಪಾದದಷ್ಟು ಭೂಮಿಯನ್ನು ಕೊಟ್ಟರಂತೆ ವರಾಹ. ಅದಕ್ಕಿಂತ ಹೆಚ್ಚು ಸಿಗೋದಿಲ್ಲ, 100 ಪಾದ ಕೊಡ್ತೇನೆ ಅಂತ ಕೊಟ್ಟಿದ್ದಾರೆ. ಈ ರೀತಿ ಆ ಜಾಗವನ್ನು ಪಡ್ಕೊಂಡು ಶ್ರೀನಿವಾಸ ವೈಕುಂಠ ಬಿಟ್ಟು ಬಂದವನು ವೆಂಕಟಾಚಲದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತ ಅಷ್ಟು ಉತ್ತರ ಕೊಟ್ಟರು ಶತಾನಂದ. ಯಾಕೆ ಬಿಟ್ಟು ಬಂದ ಅಂದ್ರೆ ಇಷ್ಟು ಘಟನೆ ಆಯ್ತು. ಹಾಗಾದ್ರೆ ಪ್ರತಿನಿತ್ಯ ಔಷಧೋಪಚಾರ ಮಾಡಿಕೊಂಡು ಆ ತಲೆನೋವಿನಲ್ಲಿ ಎಷ್ಟು ಒದ್ದಾಡ್ಕೊಂಡಿದ್ದಾನೋ ಏನೋ ಕಲಿಯುಗದಲ್ಲಿ ಅಂತ ಮಾತ್ರ ಭಾವಿಸಬೇಕು. ಇದೆಲ್ಲ ವಿಡಂಬನೆ ಮಾತ್ರ. ಹಾಗೆ ಯಾಕಲ್ಲಿ ಇದ್ದಾನೆ ಅಂತ ಕೇಳಿದ್ರೆ, ಕೌಸಲ್ಯ ಕೀಟಕ ಗ್ರಹಂ ತಿಂತ್ರಿಣಿ ದಶದಿಗ್ರಥಃ ಗಿರಿ ರೂಪೋ ಅನುಜಸ್ತಾಕ್ಷಾತ್ ಅಯೋಧ್ಯಾಭೂತ್ ಅಧಿತ್ಯಕ ಇತ್ತಂ ರಾಮಾವತಾರೇಣ ಯವತಾರ ಮಚೀಕರತ್. ಹಿಂದೆ ತ್ರೇತಾಯುಗದಲ್ಲಿ ರಾಮನಾಗಿದ್ದಂತಹ ಪರಮಾತ್ಮನೇ ಈಗ ರಾಮಾವತಾರದಲ್ಲೇ ಅಲ್ಲಿದ್ದಾನೆ. ಅಲ್ಲಿಗೆ ಬಂದದ್ದೇ ರಾಮಾವತಾರದಿಂದ, ರಾಮಾವತಾರದ ರೂಪದಲ್ಲಿ ಅಲ್ಲಿ ಪ್ರೀತಿಸ್ತಾ ಇದ್ದಾನಂತ. ಆ ಹುತ್ತ ಏನಿದೆ ಅದು ಕೌಸಲ್ಯ ಸನ್ನಿಧಾನಂತೆ. ಹುತ್ತದಲ್ಲಿ ಯಾವ ಹುತ್ತದಲ್ಲಿ ಪರಮಾತ್ಮ ಅಡಗಿದ್ದ 10,000 ವರ್ಷ ಅಂತ, ಅದು ಕೌಸಲ್ಯ ಸ್ವರೂಪ. ಆಮೇಲೆ ತಿಂತ್ರಿಣಿ ವೃಕ್ಷ ಅಂತಂದ್ರೆ ಹುಣಸೆ ಮರ, ಅದರ ಬುಡದಲ್ಲಿ ಹುತ್ತ. ಹುಣಸೆ ಮರದಲ್ಲಿ ದಶರಥನ ಸನ್ನಿಧಾನ. ಹುಣಸೆ ಮರ ಅಂದ್ರೆ ದಶರಥ, ಹುತ್ತ ಅಂದ್ರೆ ಕೌಸಲ್ಯ. ಆ ಪರ್ವತ ಏನಿದೆ ಅದು ಲಕ್ಷ್ಮಣನ ಸ್ವರೂಪ ಅಂತ. ಯಾಕೆ ಶೇಷದೇವರ ಸ್ವರೂಪ, ಲಕ್ಷ್ಮಣನು ಶೇಷಾವತಾರಿ. ಆದ್ರಿಂದ ಆ ಪರ್ವತ ಎಲ್ಲ ಲಕ್ಷ್ಮಣನ ಸ್ವರೂಪ, ಆ ಪ್ರದೇಶ ಎಲ್ಲ ಅಯೋಧ್ಯೆಗೆ ಸಮಾನ ಅಂತ. ಈ ರೀತಿ ಭಾವಿಸಿ ರಾಮಾವತಾರದ ರಾಮದೇವರ ಜೊತೆಗೆ ಐಕ್ಯ ಚಿಂತನೆ ಮಾಡಿಕೊಂಡು ಆ ರೀತಿ ಪರಮಾತ್ಮ ಕೆಲವು ಸಲ ರಾಮನಾಗಿ ಅಲ್ಲಿ ವಿಹರಿಸ್ತಾನಂತೆ, ಕೆಲವೊಮ್ಮೆ ಕೃಷ್ಣನಾಗಿರ್ತಾನಂತೆ. ಕೃಷ್ಣನಾಗಿದ್ದಾಗ ವಲ್ಮೀಕಂ ದೇವಕಿ ಸಾಕ್ಷಾತ್, ಯಾವ ಹುತ್ತದಲ್ಲಿದ್ದ ಅಲ್ಲಿ ದೇವಕಿ ಸನ್ನಿಧಾನ. ವಸುದೇವೋ ಸತಿಂತ್ರಿಣಿ, ಹುಣಸೆ ಮರದಲ್ಲಿ ವಸುದೇವನ ಸನ್ನಿಧಾನ. ಬಲಭದ್ರ ಶೇಷಶೈಲ, ಆ ವೆಂಕಟಾಚಲ ಪೂರ್ತಿ ಅದು ಬಲರಾಮನ ಸ್ವರೂಪ ಅಂತ. ಮಧುರಾ ವೆಂಕಟಾಚಲ, ಆ ಪ್ರದೇಶ ಎಲ್ಲ ವೆಂಕಟಾಚಲ, ಇದು ಮಧುರಾ ಪಟ್ಟಣ ಅಂತ ಭಾವಿಸಿಕೊಂಡು ಕೃಷ್ಣನಾಗಿ ಅಲ್ಲಿ ವಿಹರಿಸ್ತಾ ಇದ್ದಾನಂತೆ. ತಲೆ ಹೊಡ್ಕೊಂಡು ದುಃಖ ಪಡ್ತಿದ್ದಾನೆ ಅಂತಲ್ಲ, ಕೃಷ್ಣನಾಗಿ ವಿಹಾರ ಮಾಡ್ತಿದ್ದಾನೆ. ಆ ಸ್ವಾಮಿ ಪುಷ್ಕರಣಿ ಏನಿದೆ ಅದೇ ಯಮುನಾ ನದಿ ಇದ್ದ, ಯಮುನಾ ನದಿ ಅಂತ ಭಾವಿಸ್ತಾ ಇದ್ದಂತೆ. ಇನ್ನು ಕೃಷ್ಣಾವತಾರ ಅಂದ್ರೆ ಯಾದವರು ಗೋಪಿಕ ಸ್ತ್ರೀಯರು ಬೇಕಲ್ಲ, ಯಾದವ ಅಸ್ತ್ಯ ಮೃಗ ಸರ್ವೇ, ಅಲ್ಲಿರುವ ಮೃಗಗಳೆಲ್ಲ ಯಾದವರಂತ, ಹಾರಾಡುವ ಪಕ್ಷಿಗಳೆಲ್ಲ ಗೋಪಿಕಾಸ್ತ್ರೀಯರಂತ. ಏವಂ ಶ್ರೀ ಕೃಷ್ಣ ರೂಪೇಣ ಕ್ರೀಡತೆ ವೆಂಕಟಾಚಲೆ, ಕೆಲವೊಮ್ಮೆ ರಾಮರೂಪದಿಂದ ಕೆಲವೊಮ್ಮೆ ಕೃಷ್ಣ ರೂಪದಿಂದ ವಿಹಾರ ಮಾಡ್ತಾ ಇದ್ದಾನಷ್ಟೇ ಕಲಿಯುಗದಲ್ಲಿಯೂ ಕೂಡ, ದುಃಖ ಪಡ್ತಿದ್ದಾನೆ ಅಂತ ಹಾಗೆ ಭಾವಿಸಬಾರ. ಸಾಕ್ಷಾತ್ ವೇದ ಋಗ್ವೇದ ಆ ಪರ್ವತವನ್ನು ಕೊಂಡಾಡ್ತಾ ಇದೆ. ಋಗ್ವೇದದಲ್ಲಿ ಒಂದು ಕಡೆ ಒಂದು ವೇದ ಮಂತ್ರದಲ್ಲಿ ಆ ಪರ್ವತದ ಮಹಿಮೆ ಬಂದಿದೆ. ಅರಾ ಆಯಿಕಾಣೇ ವಿಕಟೆ ಗಿರಿಂಗಕ್ಷ ಸದಾನ್ವೇ ಹಿರಿಂಬೀಠಸ್ಯ ಸತ್ವಾಧಿ ತೇ ಹೃತ್ವಾ ಚಾತಯಾಮಸಿ ಅಂತ ವೇದ ಮಂತ್ರ. ಅರಾಯಿ ಅಂತಂದ್ರೆ ಹಣ ಸಂಪತ್ತು ಇಲ್ಲದೆ ಇರತಕ್ಕಂಥ, ಯಾರಿಗೆ ಬಡತನ ಬಂದಿದೆ, ಸಾಕಷ್ಟು ಸಂಪತ್ತು ಇಲ್ಲ ಜೀವನಕ್ಕೆ ಬೇಕಾದಷ್ಟು ಅಂಥವರಿಗೆ. ಕಾಣೆ ಅಂತಂದ್ರೆ ಏನಾದರೂ ಅಂಗವೈಕಲ್ಯ ಇದ್ರೆ ಅಂಥವರನ್ನು ಕುರಿತು ಹೇಳ್ತಾ ಇದೆ. ಅರಾಯಿ ಕಾಣೆ ವಿಕಟೆ ಗಿರಿಂಗಚ್ಚ ಸದಾನ್ವೇ, ನಿಮಗೇನಾದರೂ ಇಹ ಲೋಕದಲ್ಲಿ ಕಷ್ಟ ನಷ್ಟಗಳಿದ್ರೆ ಒಂದು ಸಲ ಗಿರಿಂಗಚ್ಚ ಸದಾ, ಆ ಪರ್ವತಕ್ಕೆ ಒಂದು ಸಲ ಯಾತ್ರೆ ಮಾಡಿ, ಈ ರೀತಿ ಅನುಸಂಧಾನ ಮಾಡಿಕೊಂಡು ಮಾಡಿ. ಗಿರಿಂಗಚ್ಚ ಸದಾನ್ವೇ ಹಿರಿಂಬಿಠಸ್ಯ ಸತ್ವಧಿ ತೇ ದೃಷ್ಟ್ವಾ ಚಾತಯಾಮಸಿ, ಅಲ್ಲಿ ಸಿರಿ ನಿಲಯನಾಗಿರತಕ್ಕಂತಹ ಭಗವಂತ ಬಂದು ನೆಲೆಸಿದ್ದಾನೆ, ಅವನ ಅನುಗ್ರಹದಿಂದ ನಿಮ್ಮ ಎಲ್ಲ ಕಷ್ಟ ನಷ್ಟಗಳು ದೂರವಾಗ್ತದೆ ಅಂತ ವೇದ ಮಂತ್ರ ಹೇಳ್ತಾ ಇದೆ. ಸುವರ್ಣಮುಖರಿ ನದಿ ಅಂದ್ರೆ ವಿರಜಾ ನದಿ ಇದ್ದಾಗಂತ, ಆ ವೆಂಕಟಾಚಲವೇ ವೈಕುಂಠ ಇದ್ದಾಗ, ಅಲ್ಲಿರ್ತಕ್ಕಂಥ ಅವರೆಲ್ಲ ಮುಕ್ತ ಜೀವರು ಕೂಡ ಆ ರೂಪದಿಂದ ಅಲ್ಲಿರ್ತಾರೆ. ನಮಗೆ ಕಾಣಿಸೋದಿಲ್ಲ, ಗೊತ್ತಾಗುವುದಿಲ್ಲ. ಸನತ್ಕುಮಾರ ಪ್ರಮುಖ ವಾನರಾಧ್ಯಾತ್ಯ ಭೂಧರೇ, ಅಲ್ಲಿಯ ಕಪಿಗಳು ಮುಂತಾದವು ಪ್ರಾಣಿಗಳು ಅಂತಂದ್ರೆ ಸನತ್ಕುಮಾರ ಮೊದಲಾದವರೇ ರೂಪದಲ್ಲಿದ್ದಾರಂತೆ. ಇಂತಹ ಶ್ರೇಷ್ಠವಾದದ್ದು ಪರ್ವತ ಅಂತ ಭಾವಿಸಿ ಅಲ್ಲಿ ಭಗವಂತ ವಾಸ ಮಾಡುತ್ತಿದ್ದಾನೆ. ಇನ್ನು ಮುಂದಿನ ಭಾಗವನ್ನ ಹೇಗೆ ಕಲ್ಯಾಣೋತ್ಸವ ನಡೀತು, ಆ ಪರಮಾತ್ಮನಿಗೂ ಪದ್ಮಾವತಿಗೂ ಕಲ್ಯಾಣ ಮಹೋತ್ಸವ ಹೇಗೆ ನಡೀತು ಅಂತ ಮುಂದೆ ಋಷಿಗಳು ಕೇಳ್ತಾರೆ. ಆಗ ಸೂತ ಪ್ರಾಣಿಕರು ಅಲ್ಲಿ ಬಂದು ನಲಿಸಿದಂತಹ ಶ್ರೀನಿವಾಸನಿಗೆ ಆಕಾಶರಾಜನ ಮಗಳ ಪದ್ಮಾವತಿ ಜೊತೆಗೆ ಯಾವ ರೀತಿ ಕಲ್ಯಾಣೋತ್ಸವ ನಡೀತು ಅನ್ನೋದನ್ನು ನಾಳೆ ಮುಕ್ತಾಯ ಮಾಡ್ತೀನಿ.